ಎಕ್ಲಿಪ್ಸ್ ಅಂದ್ರೆ ಮುಚ್ಚಿಬಿಡುತ್ತೆ, ಗ್ರಹಣ ಬಂತು, ಜ್ಞಾನಕ್ಕೆ ಗ್ರಹಣ ಬಂತು. ಯಾರಿಂದ ಬಂತು? ಗೌತಮರ ಶಾಪದಿಂದ ಬಂತು. ಅದನ್ನೆಲ್ಲ ಅಲ್ಲಿ ಹೇಳಿದ್ದಾರೆ, ಅದು ಅಂಡರ್ಸ್ಟುಡ್, ಇದು ಅಲ್ಲಿ ಓದ್ಕೋಬೇಕಲ್ಲ, ಅದು ಅದು ಲಿಂಕ್ ಇಲ್ದವ್ರು ಅರ್ಥ ಆಗೋದಿಲ್ಲ. ಉಳಿತು ಉಳಿದಿತ್ತು ಅವ್ರಿಗೆ, ಉಳಿದಿತ್ತು, ಆದ್ರೆ ಏನ್ ಸಾಮರ್ಥ್ಯ ಇಲ್ಲ ಅವರಿಗೆ. ಅಲ್ಲ, ಆ ತಾವು ಕೊಟ್ಟ ಶಾಪದ ಎಫೆಕ್ಟ್ ತಾವೇ ವಾಪಸ್ ತಗೊಬಿಟ್ಟ ಶಾಪಕ್ಕೆ ಬೆಲೆ ಇಲ್ಲ, ಗೊತ್ತಾಯ್ತಿಲ್ಲ. ತಾವೇ ಕೊಟ್ಟ ಶಾಪನ ತಾವೇ ವಾಪಸ್ ತಗೊಳ್ಳೋದಿಲ್ಲ ಸಾಮಾನ್ಯ. ಮತ್ತೆ ಶಾಪ ಯಾವಾಗ ತಗೋತಿದ್ರು? ಇವ್ರು ಪ್ರಾರ್ಥನೆ ಮಾಡಿದ್ರೆ, ಪ್ರಾರ್ಥನೆ ಮಾಡೋಷ್ಟು ಗೊತ್ತಿಲ್ಲದ ಸ್ಥಿತಿ ಬಂದ್ಬಿಡ್ತೀರಿ. ಅರ್ಥ ಆಯ್ತಾ? ಈಗ ಪ್ರಾರ್ಥನೆ ಮಾಡೋಷ್ಟು ಕೂಡ ಅವ್ರಿಗೆ ವಿವೇಕ ಇಲ್ಲದಷ್ಟು ಸ್ಥಿತಿ ಬಂದೋಗಿತ್ತು. ಅವರು ಪರವಾಗಿ ದೇವತೆಗಳು ಪ್ರಾರ್ಥನೆ ಮಾಡಿದರು. ಈಗ ಇನ್ನೊಂದು ಪ್ರಶ್ನೆ ಬರುತ್ತಾಗ, ದೇವತೆಗಳು ಯಾಕೆ ಪ್ರಾರ್ಥನೆ ಮಾಡಬೇಕಾಗಿತ್ತು ಅಂದರೆ, ಪರಮಾತ್ಮ ಅವ್ರಿಗೆ ಕೆಲಸ ಕೊಟ್ಟಿದ್ದಾನಂತೆ. ಏನು ಕೆಲಸ? ಯೋಗ್ಯರಿಗೆ ಜ್ಞಾನ ಬಂದಾಗ, ಜ್ಞಾನಕ್ಕೆ ತೊಂದರೆ ಬಂದಾಗ ಪ್ರಾರ್ಥನೆ ಮಾಡಿ ಸರಿ ಮಾಡಬೇಕು. ಅಯೋಗ್ಯರಿಗೆ ಜ್ಞಾನ ಬಂದಾಗ ನಾಶ ಮಾಡಬೇಕು. ಬುದ್ಧಾವತಾರ ಮಾಡಿ ಏನು ಮಾಡ್ತಾನೆ? ಅಸುರರನ್ನು ಮೋಹನ ಮಾಡಿ ಜ್ಞಾನವನ್ನು ನಾಶ ಮಾಡಿಬಿಡ್ತಾನೆ. ಬ್ಯಾಲೆನ್ಸ್ ಮಾಡ್ತಾ ಇರಬೇಕು, ಯಾವಾಗಲೂ ಬ್ಯಾಲೆನ್ಸ್ ಆಗ್ತಿರಬೇಕು. ಸಜ್ಜನರಿಗೆ ಜ್ಞಾನ ಬರ್ತಿರಬೇಕು, ದುರ್ಜನರಿಗೆ ಜ್ಞಾನ ಹೋಗ್ತಿರಬೇಕು. ಇದು ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ದೇವತೆಗಳು. ಅದಕ್ಕೆ ಪರಮಾತ್ಮ ರಿಪೋರ್ಟ್ ಮಾಡ್ತಾರ, ಗೊತ್ತಾಯ್ತಾ? ದೇವರಿ ಅಜ್ಞಾನ ಅಂತಲ್ಲ, ಅವ್ರು ಕೆಲಸ ಕೊಟ್ಟು, ಕೆಲಸ ಕೊಟ್ಟು ಮಾತ್ರಕ್ಕೆ ಏನಿಲ್ಲ, ಇವರಿಗೆ ಗೊತ್ತಾಗೋದಿಲ್ಲ ಅಂತ ಅರ್ಥ. ಅವ್ರಿಗೆ ಸಾಧನೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಅವ್ರು ರಿಪೋರ್ಟ್ ಮಾಡಬೇಕು ಮಾಡಿದರು. ತಕ್ಷ ಪರಮಾತ್ಮ ಅದಕ್ಕೆ ರೆಸ್ಪಾಂಡ್ ಮಾಡಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಇದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ವ್ಯಾಸಾವತಾರ ಯಾತಕ್ಕೆ ನೋಡಿ, ಏನೋ ಹೋಯಿತು ಅಂತೇಳಿ ಪರಮಾತ್ಮ ಅವತಾರ ಮಾಡೋದಿಲ್ಲ, ಜ್ಞಾನಕಾರಿಗೋಸ್ಕರ ಅವತಾರ ಮಾಡ್ತಾನೆ. ಯಾತಕ್ಕೆ? ಭಾರಿ ದೊಡ್ಡ ಕೆಲಸ ಅದು ಒಂದು. ಉಳಿದೇನೇ ಇಲ್ಲದವರು ಮನುಷ್ಯರಿಗೆ ಅಂಥ ಲಾಸ್ ಏನೂ ಇಲ್ಲ, ಪ್ರಾಣಿಗಳಿಗೂ ಅಂಥ ವ್ಯತ್ಯಾಸ ಏನಿರೋದಿಲ್ಲ. ಆದ್ರೆ ವ್ಯತ್ಯಾಸ ಇರೋದು ಇಲ್ಲಿ ಜ್ಞಾನದೊಳಗೆ. ಜ್ಞಾನಕ್ಕೆ ಲೋಪ ಆಯಿತು ಅಂದರೆ ಮನುಷ್ಯ ಜನ್ಮನೇ ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಪರಮಾತ್ಮ ಏನು ಮಾಡ್ತಾ, ಜ್ಞಾನ ರಕ್ಷಣೆಗೋಸ್ಕರ ಬರ್ತಾ. ಇನ್ನು ಅರ್ಥ ಮಾಡ್ಕೋಬೇಕು ನಾವು. ಜ್ಞಾನ ರಕ್ಷಣೆ ಮಾಡೋದು ಅಂದರೆ ದೇವರ ಕೆಲಸ ಅದು, ಭಗವತ್ ಕಾರ್ಯ ಸಾಧಕ. ಯಾವುದೋ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ಅದಕ್ಕೆ ಬೆಲೆ ಇಲ್ಲ. ಯಾವುದೋ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ಅದಕ್ಕೆ ದೇವರು ಮೆಚ್ಚೋದಿಲ್ಲ. ದೇವರು ಮೆಚ್ಚೋ ಕೆಲಸ ಜ್ಞಾನ ಕಾರ್ಯ. ಜ್ಞಾನ ಕಾರ್ಯ ಸಪೋರ್ಟಿವ್ ಉಳಿದಲ್ಲೇ ಇದ್ರೆ ಸರಿನೇ. ಜ್ಞಾನ ಕಾರ್ಯ ಕೇಂದ್ರ ಮಾಡ್ಕೊಂಡಿದ್ರೆ ಅದಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ತಾರೆ. ಜ್ಞಾನ ಕಾರ್ಯನೇ ಇಲ್ಲ ಅಂತ ಹೇಳಿದ್ರೆ ಮಾಡೋದಿಲ್ಲ. ಅಥಾರಿಟಿ ಕೊಟ್ಟಿರ್ಬೇಕು ನಾವು. ನಾವು ಕಂಡವ್ರ ಬಗ್ಗೆ ಅಲ್ಲ, ಮಕ್ಕಳ ಬಗ್ಗೆ ಯೋಚನೆ ಮಾಡೋದಿಲ್ಲ ಫಸ್ಟ್ ನಾವು. ಅವರಿಗೆ ಜ್ಞಾನ ಇಲ್ವಲ್ಲ, ಏನು ಮಾಡಬೇಕು ಯೋಚನೆ ಮಾಡೋದೇ ಇಲ್ಲ. ಏ ಲೌಕಿಕ ಓದಿದ್ದಾರಲ್ಲ ಅಂತ ಕೇಳಿದ್ರೆ ಅದು ಜ್ಞಾನ ಅಂತ ಕರೆಯೋದಿಲ್ಲ. ಲೌಕಿಕ ಜ್ಞಾನವನ್ನು ಏನಂತ ಕರೆಯೋದಿಲ್ಲ. ಯಾತಕ್ಕೆ? ಅದು ಈ ಲೋಕಕ್ಕೆ ಮಾತ್ರ ಉಪಯೋಗ ಆಗುತ್ತೆ ಹೊರತು ಯಾವುದಕ್ಕೆ ಉಪಯೋಗ ಆಗಲ್ಲ, ಬೇರೆ ಲೋಕಕ್ಕೆ ಉಪಯೋಗ ಆಗೋದಿಲ್ಲ. ಆದ್ದರಿಂದ ಮಕ್ಕಳಿಗೆ ಏನು ಕೊಡಬೇಕು? ಎರಡನ್ನೂ ಕೊಡಬೇಕು ನಾವು. ಈ ಲೋಕದ ಜ್ಞಾನವನ್ನು ಕೊಡಬೇಕು ಹೊಟ್ಟೆಪಾಡಿಗೋಸ್ಕರ, ಆ ಪರಲೋಕದ ಜ್ಞಾನ ಕೊಡಬೇಕು. ಜ್ಞಾನ ಇಲ್ಲದ ಹೋದರೆ ಅವ್ರಿಗೆ ಉದ್ಧಾರ ಆಗೋದೇ ಇಲ್ಲ. ಇವತ್ತು ಕೆಲಸಕ್ಕೆ ಸೇರ್ತಾ ಇವ್ ಪ್ರೈವೇಟ್ ಕಂಪ್ನಿನ ಗೌರ್ಮೆಂಟ್ಗೆ ಯಾಕೆ ಸೇರಲಿಲ್ಲ, ಪೆನ್ಷನ್ ಬರ್ತಿತ್ತಲ್ಲ ಅಂತಾರಲ್ಲ ಹಾಗೆ. ಇದರಲ್ಲಿ ಪೆನ್ಷನ್ ಇಲ್ಲ, ಅದರಲ್ಲಿ ಪೆನ್ಷನ್ ಹೇಗಿದೆಯೋ ಹಾಗೆ ಆಫ್ಟರ್ ರಿಟೈರ್ಮೆಂಟ್ ಯೋಚನೆ ಮಾಡ್ತಾರಲ್ಲ ಮನುಷ್ಯ, ಆಫ್ಟರ್ ಡೆತ್ ಯೋಚನೆ ಮಾಡಬೇಕು. ಆಫ್ಟರ್ ಡೆತ್ ಯೋಚನೆ ಮಾಡಿದಾಗ ಏನು ಮಾಡ್ಕೊಂಡಿದ್ದೆ ರಿಟೈರ್ಮೆಂಟ್ ಆದೇನೆ ಅಂತ ಕೇಳ್ತಾರೆ. ಬಟ್ ಸತ್ ಮೇಲೆ ಏನು ಮಾಡ್ಕೊಂಡಿದ್ದಾರೆ ಏನು ಉತ್ತರನೇ ಇರೋದಿಲ್ಲ, ಗೊತ್ತಾನೆ? ಅದಕ್ಕೋಸ್ಕರ ತತ್ವಜ್ಞಾನ ಇತ್ತು ಅಂದರೆ ಅವಾಗ ಏನಾಗುತ್ತದೋ, ಯಾವಾಗಲೂ ಸುರಕ್ಷಿತ ಮನುಷ್ಯ. ಅಂತ ಜ್ಞಾನ ಹೋಗಬಾರದು ಅಂತ ಹೇಳಿ ದೇವತೆಗಳು ದೇವರು ಪ್ರಾರ್ಥನೆ ಇದೆಲ್ಲ ಮದುವೆ ಇದೆಲ್ಲ ಹಾಗೆ ಬರೋದು. ವಿಜ್ಞಾನ ಭಾನುಮತಿ ವಿಜ್ಞಾನ ಭಾನುಮತಿ ಕಾಲ ಬಲೇ ನಲೀನೇ ದುರ್ಭಾಷ್ಯ ಸಂತಮತೆ ಸಂತತಿತೋ ಜನೇಂದೇ ದೇವಾಹ ಚತುರ್ಮುಖ ಮುಖಾಹ. ಇಲ್ಲೂ ಹಾಗೆ ಬ್ರಹ್ಮರುದ್ರೇಂದ್ರಾದಿ ವಿಹಿ ಬ್ರಹ್ಮಾದಿ ದೇವತೆಗಳಲ್ಲಿ ಹೋಗಿ ಮುಕುಂದಂ ಶರಣಂ ಪ್ರಜಗ್ಮು ಮುಕುಂದನ ಪ್ರಾರ್ಥನೆ ಮಾಡಿದರು. ಪರಮಾತ್ಮ ಏನು ಮಾಡಿದಾಗ ಇಲ್ಲಿ ತಾನೇ ಬಂದ, ಅಲ್ಲಿ ತಾನು ಬರಲಿಲ್ಲ. ಯಾತಕ್ಕೆ ಬರಲಿಲ್ಲ? ಇದು ಕಲಿಯುಗದಲ್ಲಿ ಪರಮಾತ್ಮ ಅವತಾರ ಮಾಡೋದಿಲ್ಲ. ನಾಥಃ ಕಲೌ ತ್ರಿಯುಗ ಹೂತಿ ಅನುದ್ಬಹೂಷು. ಅದಕ್ಕೋಸ್ಕರ ಮತ್ತೆ ಕೆಲಸ ಮಾಡದೇ ಇರಲಿಕ್ಕಾಗೋದಿಲ್ಲ. ಯಾರು ಕಳಿಸಿಕೊಟ್ರು? ಸರ್ವಜ್ಞ ವನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭ ಭಾಷೆ. ಇದು ಓದ್ತಿದ್ರೆ ಮಧ್ವವಿಜಯ ಚೆನ್ನಾಗಿ ಅರ್ಥ ಆಗುತ್ತೆ ಈ ಬ್ಯಾಕ್ಗ್ರೌಂಡಲ್ಲಿ. ಮತ್ತು ದೇವತೆಗಳು ಪ್ರಾರ್ಥನೆ ಮಾಡಿದ್ದು ಅಲ್ಲೇನೆ. ದುರ್ಭಾಷ್ಯ ಸಂತಮಜ ಸಂತತಿತೋ ಜನೇ ಅಂಧೇ. ಜನಗಳಿಗೆ ದುರ್ಭಾಷ್ಯಗಳಿಂದಾಗಿ ಜ್ಞಾನ ಮುಚ್ಚೋಗಿದ್ದರಿಂದ ಅವ್ರಿಗೆ ಜ್ಞಾನ ಕೊಡೋದಕ್ಕೋಸ್ಕರ ಬಂದರು. ಅದು ಪರಿಣಾಮ ಏನಾಯಿತು? ಮಾರ್ಗ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ. ಕತ್ಲಲ್ಲಿ ಏನಾಗುತ್ತೆ ಮನುಷ್ಯನಿಗೆ? ದಾರಿ ತಪ್ಪಿ ಹೋಗ್ಬಿಡುತ್ತೆ. ಅಜ್ಞಾನದ ಕತ್ತಲೆಯಲ್ಲಿ ಯಾವ ದಾರಿ ತಪ್ಪಿ ಹೋಯ್ತು? ಮೋಕ್ಷದ ದಾರಿ ತಪ್ಪಿ ಹೋಯ್ತು. ದಾರಿ ತೋರಿಸ್ಬೇಕಾದ್ರೆ ಏನು ಮಾಡ್ಬೇಕೀಗ? ಮತ್ತೆ ಬೆಳಕು ಬೇಕೀಗ. ಆ ಬೆಳಕಿನ ಸಣ್ಣ ಪುಡು ಒಂದು ಹತ್ತಾರು ಜನಕ್ಕಾದರೆ ಸಣ್ಣ ದೀಪ ಹಿಡಿಬಹುದು. ಇಡೀ ಲೋಕಕ್ಕೆ ಹಿಡಿಬೇಕಾದ್ರೆ ಯಾರು ಬರಬೇಕು? ಅದಕ್ಕೆ ಸೂರ್ಯನೇ ಬರಬೇಕು. ಇಡೀ ಲೋಕಕ್ಕೆ ಬೆಳಕು ಕೊಡಬೇಕಾದ್ರೆ ಆ ಎಷ್ಟು ಕ್ಯಾಂಡಲ್ ಬಲ್ಬ್ ಹಾಕಿದ್ರೆ ಉಪಯೋಗ ಇಲ್ಲ. ಆದರೆ ಈ ಸೂರ್ಯನ ಕೆಲಸ ಆಗೋದಿಲ್ಲ. ಪಿತೃಲೋಕ್ಯ ಬಹಿರುಲ್ಲ ಸತ್. ಜ್ಞಾನ ಕಾರ್ಯ ಮಾಡ್ತಕ್ಕಂಥ ಸೂರ್ಯ ಅಂದರೆ ಯಾರು? ವಾಯುದೇವರಾದ್ದರಿಂದ ಅವರನ್ನು ಕಳಿಸಿಕೊಟ್ರು. ಆಗ ನಮಗೆ ಸ್ಪಷ್ಟವಾಗಿ ಹಿನ್ನೆಲೆ ತಿಳಿ. ಪ್ರತಿ ಅವತಾರ ಕಾಲಕ್ಕೂ ಕೂಡ ದೇವತೆಗಳು ಪ್ರಾರ್ಥನೆ ಮಾಡಿದರು, ಪರಮಾತ್ಮ ಅವತಾರ ಮಾಡಿದೆ. ಯಾವ ಅವತಾರ ತಗೊಂಡಾಗಲೂ ಹಾಗೇನು ಬರೋದು. ಅದಕ್ಕೆಲ್ಲ ಕಾರಣ ಒಟ್ಟಿಗೆ ತಿಳ್ಕೊಂಡ್ಬಿಟ್ರೆ ಆಯ್ತು. ಭಗವಾನ್ ವ್ಯಾಸೋ ಅವತಾರ, ಅದೇ ಅರ್ಥ. ಹಸಿರಲ್ಲ ಕಾರಣ, ಗೌತಮರ ಶಾಪ ಕಾರಣ ಆಯ್ತು. ತ್ರೇತಾಯುಗದಲ್ಲಿ ಯಾತಕ್ಕೆ ಕಡಿಮೆ ಆಯಿತು? ಕಾಲಬಲೆಯಿಂದ ಲೀನೆ. ಗೊತ್ತಾಯ್ತಾ? ಬೆಳಿಗ್ಗೆನೆ 50 ಡಿಗ್ರಿ ಇದ್ರ ಗತಿ ಏನಾಗ್ತಿತ್ತು? ನಿಧಾನವಾಗಿ ಶುರುವಾಗುತ್ತೆ. ಗೊತ್ತಾಯ್ತಾ? ಪೀಕಿಗೆ ಹೋಗಬೇಕು, ಸುಸಾನ ಕಡಿಮೆ ಬರುತ್ತೆ, ಟೆಂಪರೇಚರ್ ಕಡಿಮೆ ಆಗ್ತಾ ಬರುತ್ತೆ, ಜ್ಞಾನ ಕಡಿಮೆ ಆಗ್ತಾ ಬರುತ್ತೆ. ಯುಗಬಲದಿಂದ ಜ್ಞಾನ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿದ್ರು. ಮನುಷ್ಯರಿಗೆ ಯುಗ ಬಿಟ್ಬಿಡಿ, ವಯಸ್ಸಾಗ್ತಾ ಶಕ್ತಿ ಕಡಿಮೆ ಆಗೋದಿಲ್ಲ. ಆ ಟೈಪ್ ವಯಸ್ಸಾಗಿ ಏನಾಗುತ್ತಾಗ ಕಣ್ಣು ಮಂಜಾಗುತ್ತೆ, ಬಾಗಿದ ಶಕ್ತಿ ಕಡಿಮೆ ಆಗುತ್ತೆ, ಜೀರ್ಣ ಶಕ್ತಿ ಹೋಗುತ್ತೆ. ಒಂದೊಂದೇ ಹೇಗೆ ಬರುತ್ತೋ ಅದೇ ರೀತಿ ಇದೆ. ಇದರಲ್ಲೂ ಕೂಡ ಹಾಗೆ ಬರುತ್ತೆ, ಕಾಲಬಲ ಅಂದ್ರೆ ಹಾಗೆ. ಅದು ಸರಿ ಮಾಡಬೇಕು. ಏನ ದುರ್ಭಾಷೆಗಳಿಂದ ಯಾಡಾಯ್ತು ಅದು? ಗೊತ್ತಾಯ್ತಾ? ಈಗ ಮೊದಲೇ ಬೆಳಕಲ್ಲಿ ಕಿಟಕಿ ಬಾಲ ಹಾಕಿಬಿಟ್ಟ ರೆಡಿ ಅಂತೇಳಿ. ಕಿಟಕಿ ಬಾಲ ಹಾಕಿದ ಅದು ಸೀಲ್ ಮೇಲೆ ಮಾಡಿ ತೆಗಿಲಕ್ಕೆ ಬರದಂತೆ. ಗೊತ್ತಾಯ್ತಾ? ಆಮೇಲೆ ಕಣ್ಣಿಗೆ ಬಂತು, ಮೆಣಸಿನಕಾಯಿ ಬೇರೆ ತುಂಬಿದ. ಏನಾಯ್ತು ಈಗ? ಒದ್ದಾಟ, ಇಲ್ಲಿ ಕಾಣೋದಿಲ್ಲ, ಅಲ್ಲಿ ಕಾಣೋದಿಲ್ಲ, ಕತ್ಲಿ ಎಷ್ಟು ಒದ್ದಾಟ ಆಯ್ತು. ಏನು ಮಾಡಬೇಕು ಈಗ? ಎಲ್ಲ ಸರಿ ಮಾಡಬೇಕು. ಸರಿ ಮಾಡಿ ಒಬ್ಬೊಬ್ಬರಿಗಾರೆ ಬೇರೆ ಮಾತು. ಇಡೀ ಜಗತ್ತಿಗೆ ಸರಿ ಮಾಡಬೇಕಾದ್ರೆ ಅಂತ ಸಮರ್ಥ ಬರಬೇಕಾಯ್ತು. ಅಲ್ಲಿ ಆಚಾರ್ಯ ತಮ್ಮ ವಿಷಯ ಇಂಡೈರೆಕ್ಟ್ ಹೇಳ್ಕೊಂಡಾಗ ಲೆಕ್ಕ ಹೇಳಿ. ಮುಂದೆ ಏನಾಯ್ತು ನೋಡಿ. ಪ್ರಾಧಾನ್ಯನ ಮುಂದೆ ಯದ್ಯಪಿ ಸ್ಪೃಹಿ ಗೃಹಿ ಅಲ್ಲ, ಇನ್ನು ಅಲ್ಲೇ ಇದೆ. ನಾನು ಪ್ರಾಧಾನ್ಯನ ವ್ಯಾಖ್ಯೇಯತೆಯ ವ್ಯಾಖ್ಯೇಯತಾ ಪ್ರಾಮಾಣ್ಯ ಅಧಿಕಾರಿ ವಿಷಯ ಪ್ರಯೋಜನಾಭಿ ಸಂಬಂಧೇ ದುರ್ಗಮಾರ್ಥತ್ವೇಚ ಸತಿ ಸಂಭವತಿ. ಇವನ್ನೆಲ್ಲ ನೆನಪಿಟ್ಟುಕೊಂಡ್ರೆ ಅಧಿಕಾರ ಒಂದೊಂದು ಮಾತುಗಳು ಎಲ್ಲ ಗ್ರಂಥಕ್ಕೆ ಅವತಾರಿಕ ಇದೆ. ಮತ್ತೆ ಮತ್ತೆ ಬೇರೆ ಕಡೆ ಹೇಳೋದಿಲ್ಲ ನಾವು. ಒಂದು ಗ್ರಂಥ ವ್ಯಾಖ್ಯಾನ ಮಾಡಬೇಕಾದ್ರೆ ಅದೇನ ವ್ಯಾಖ್ಯೇಯ ಅಂತ ಕರೀತಾರೆ. ವ್ಯಾಖ್ಯಾನ ವ್ಯಾಖ್ಯೇಯ, ಯಾವುದನ್ನು ವ್ಯಾಖ್ಯಾನ ಮಾಡ್ತಾರೋ ಅದಕ್ಕೇನಂತ ಹೇಳಿದ್ರು? ವ್ಯಾಖ್ಯೇಯ ಅಂತ ಹೇಳಿದ್ರು. ಒಂದು ಗ್ರಂಥ ವ್ಯಾಖ್ಯಾಯ ಆಗಬೇಕಾದ್ರೆ ಪ್ರಮಾಣವಾಗಬೇಕು ಫಸ್ಟ್. ಕಂಡುಕೊಂಡಕ್ಕೆಲ್ಲ ವ್ಯಾಖ್ಯಾನ ಬರೆಯೋದಿಲ್ಲ, ಪ್ರಮಾಣವಾಗಿದ್ದರೆ ಮಾತ್ರ ಬರೆಯಬೇಕು. ಆ ಪ್ರಮಾಣವಾಗಬೇಕಾದ್ರೆ ಏನಿರಬೇಕು? ಅದಕ್ಕೆ ಅಧಿಕಾರಿ ವಿಷಯ ಪ್ರಯೋಜನ ಅಭಿಸಂಬಂಧ ಏನಂತ ಕರೀತಾರೆ? ನಾಲ್ಕು ಸೇರಿ ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ಎಲ್ಲಿ ಬಂದಿತ್ತದು? ಅಲ್ಲ, ಕರೆಕ್ಟಾಗಿ ಹೇಳ್ಬೇಕು ಎಲ್ಲಿ ಅಂತ, ಪಿನ್ ಪಾಯಿಂಟ್ ಮಾಡಿ ಹೇಳ್ಬೇಕು. ಅದನ್ನೇ ಪ್ರಧಾನ ಮಾಡ್ಕೊಂಡು ಬರೋದ ಗ್ರಂಥ ಯಾವುದು? ಅನುಬಂಧ ಚತುಷ್ಟಯನೇ ಪ್ರಧಾನ ಮಾಡ್ಕೊಂಡು ಬರೋದ್ ಯಾವುದು? ಇನ್ನೂ ಕರೆಕ್ಟಾಗಿ ಹೇಳಿ, ಪಿನ್ ಪಾಯಿಂಟ್ ಮಾಡ್ಬೇಕು. ಸರ್ವಬಲ ಗ್ರಂಥ ಅಂದ್ಬಿಟ್ಟು ಎಲ್ಲ ಓದ್ಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಹೇಳ್ಬೇಕು ಯಾವುದು ಅದು. ಮಾಯಾವಾದ ಖಂಡನ ವಿನೋದ ಮನಾರಂಭಣೀಯಂ ಅಯಥಾರ್ಥ ಪ್ರತಿಪಾದಕತ್ವ ಅಲ್ಲಿನ ಅಧಿಕಾರಿ ವಿಷಯ ಪ್ರಯೋಜನ ಭಾವಾತ್ ಅಂತ ಹೇಳಿದ್ದ. ಮಾಯಾವಾದ ಖಂಡನೆ ಅದು ಬೆಸ್ಟ್ ಕಂಪ್ಲೀಟ್ ಜಿಸ್ಟ್ ಅದು. ಅದು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಅಧಿಕಾರಿ ಅಂದ್ರೇನು? ಯಾರಿಗೆ ಎಲಿಜಿಬಲ್ ಅಧಿಕಾರಿ. ವಿಷಯ ಅಂದ್ರೇನು? ಒಳಗೆ ಏನು ವಿಷಯ ಇದೆ. ಪ್ರಯೋಜನ ಅಂದ್ರೆ ಅದು ಓದಿದ್ರೆ ಏನು ಉಪಯೋಗ? ಅದು ಇಂಜಿನಿಯರ್ ಏನು ಓದ್ತಾನೆ, ಏನು ಉಪಯೋಗ? ಇದೇನಾಗ್ತಾನೆ ಮೆಡಿಕಲ್ ಓದ್ತಾನೆ, ಏನಾಗ್ತಾನೆ? ಡಾಕ್ಟರ್ ಆಗ್ತಾನೆ, ಪ್ರಯೋಜನ ಅದರಿಂದ. ಅದೇ ರೀತಿ ಯಾರಿರ್ಬಾರ್ದು ಡಾಕ್ಟರ್ ಓದಕ್ಕೆ ಸಾಧ್ಯ? ಆರ್ಟ್ಸ್ ಓದೋರಿಗೆ ಸಾಧ್ಯ ಇಲ್ಲ. ಏನು ಓದಿರ್ಬೇಕು ಅವನು? ಸೈನ್ಸ್ ಓದಿರ್ಬೇಕು. ಒಂದಕ್ಕೊಂದು ಲಿಂಕ್ ಇದೆ, ಪ್ರಯೋಜನ ಆಯಿತು. ಮತ್ತೆ ಅಧಿಕಾರಿ ಯಾರೋದಕ್ಕೆ ಎಲಿಜಿಬಿಲಿಟಿ ಇರಬೇಕು. ವಿಷಯ ಏನು? ಮೆಡಿಕಲ್ ಅದು. ಆ ಪ್ರಯೋಜನ ಏನು? ಡಾಕ್ಟರ್ ಆಗೋದು. ಮತ್ತೆ ಸಂಬಂಧ ಏನು ಅಂದರೆ ಆ ಕಾಲೇಜಿಗೆ ಸೇರಿದರೆ ಕೋರ್ಸ್ ಓದಿ ಮುಂದೆ ಪಾಸ್ ಆಗ್ತಾರೆ. ಆ ಕಾಲೇಜಿಗೆ ಸೇರಿ ಹೋಗ್ಬಿಟ್ರೆ ಅದಕ್ಕೆ ಚಾನ್ಸೇ ಇಲ್ಲ. ಸಂಬಂಧ ಈ ನಾಲ್ಕು ಇದ್ರೆ ಏನಾಗುತ್ತೆ? ಒಂದು ಗ್ರಂಥ ಉಪಾಧೇಯ ಅಂತ ಕರೀತಾರೆ. ಪ್ರಮಾಣ ಬೇರೆ, ಉಪಾಧೇಯ ಬೇರೆ. ಪ್ರಮಾಣ ಅಂದ್ರೆ ಏನು? ಸರಿಯಾಗಿದ್ದರೆ ಪ್ರಮಾಣ ಅಂತ ಕರೆದು ಬಿಡ್ತಾರೆ ಅಷ್ಟೇ. ಉಪಾಧೇಯ ಅಂದ್ರೆ ನಮಗೆ ಉಪಯೋಗ ಆಗಬೇಕಾದ್ರೆ ಉಪಾಧೇಯ ಆಗಬೇಕು. ಬಂಗಾರದ ರೇಟ್ ಎಷ್ಟು ಇದೆ ನೋಡ್ತಾರೆ. ನಾವು ಬಂಗಾರದ ಯೋಚನೆ ಕೂಡ ತಲೆಯಲ್ಲಿ ಹಾಕೊಂಡಿಲ್ಲ. ಏನು ಮಾಡ್ತೇವೆ ನಾವು ಅದನ್ನ? ಕಣ್ಣೆದ್ದು ಕೂಡ ನೋಡೋದಿಲ್ಲ. ಆದರೆ ತಗೊಳ್ಳಬೇಕಾದಾಗ ನೋಡ್ತೇವೆ. ಆದರೆ ಈ ಮೋಕ್ಷ ವಿಚಾರ ಏನದು? ಎಲ್ಲರಿಗೂ ಬೇಕಾದದ್ದು. ಮೋಕ್ಷ ಅನ್ನೋದೇನದು? ಸಕಲ ದುಃಖ ನಿವೃತ್ತಿ, ಸರ್ವ ಸುಖ ಪ್ರಾಪ್ತಿ ಅಂದ ಮೇಲೆ ಯಾರಾದ್ರೂ ಬೇಡ ಅಂತಾರೆ ಅದನ್ನ. ಎಲ್ಲರಿಗೂ ಬೇಕಾದ್ರಿಂದ ಅಂತ ಮುಮುಕ್ಷುಗಳಿಗೆ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಹೊಂದಿರತಕ್ಕಂಥ ಗ್ರಂಥ ಆಗಬೇಕು. ಭಗವದ್ಗೀತೆಗೆ ಏನಿದೆ ಅದಿಷ್ಟು ಇದೆ. ಆಯಿತು, ಅದಕ್ಕೆ ಉಪಾಧೇಯ ಆದರೆ ಮಾಡಬೇಕು, ಸರಿನೇ. ಆದರೆ ಉಪಾಧೇಯ ಸುಲಭ ಆಗಿದ್ದರೆ ಮಾಡಬೇಕಾದ ಕಾರಣ ಇಲ್ಲ. ದುರ್ಗಮ ಅರ್ಥ ಆಗಬೇಕು, ಅದು ನಮಗೆ ಅರ್ಥವಾಗದೇ ಇರಬೇಕು. ಅದಕ್ಕೆ ವ್ಯಾಖ್ಯಾನ ಬರೆದ ಉಪಯೋಗ ಇರೋದು. ಅಥವಾ ಅರ್ಥ ಆಯ್ತಾ ನಮಗೀಗ? ಯಾವ ಗ್ರಂಥಕ್ಕೆ ಉಪಾಧೇಯತಾ ಇದೆ, ಅನುಬಂಧ ಚತುಷ್ಟಯವತ್ವವನ್ನು ಹೊಂದಿರತಕ್ಕಂಥ ಗುಣ ಇದೆ, ಪ್ಲಸ್ ದುರ್ಗಮಾರ್ಥವಾಗಿದೆ, ಅದನ್ನೇನು ಮಾಡಬೇಕು? ವ್ಯಾಖ್ಯಾನ ಮಾಡಿ ತಿಳಿಸ್ಬೇಕು. ಭಗವದ್ಗೀತೆ ಆಗಿದೆಯಾ ಅಂದರೆ ಆಗಿದೆ ಅಂತ ಹೇಳ್ತಾರೆ. ಈ ಸತ್ಯ ಸಂಭವತಿ ತತ್ ಕಥಂ ಭಗವದ್ಗೀತಾ ಯಾಹ ಪ್ರಾಮಾಣ್ಯಾಧಿಕಂ. ಭಗವದ್ಗೀತೆ ಒಂದು ಪ್ರಾಮಾಣ್ಯ ಹೇಳಬೇಕು, ಉಪಾಧೇಯತೆ ಹೇಳಬೇಕು ನೀವು. ಅದು ವ್ಯಾಲಿಡ್ ವರ್ಕ್ ಅಂತ ಫಸ್ಟ್ ಪ್ರೂವ್ ಆಗಬೇಕು. ಎರಡನೇದು ಏನಾಗಬೇಕು? ಅದು ನಮಗೆ ಬೇಕಾದದ್ದು ಅಂತ ಪ್ರೂವ್ ಆಗಬೇಕು. ಅದು ಸರಿಯಾಗಿದೆ, ನಮಗೆ ಬೇಕಾಗಿದೆ. ಎರಡು ಬೇಕಾಗುತ್ತೆ, ಸರಿಯಾಗಿದೆ, ನಮಗೆ ಬೇಕಾಗಿದೆ. ಸತಿ ವಾ ತಸ್ಮಿನ್ ತಥಾವಿಧ ಗ್ರಂಥಾಂತರ ಪರಿಹಾರೇಣ ಅಶ್ಯಾ ಇವ ವ್ಯಾಖ್ಯಾನೆ ಕೋ ಹೇತು. ಹೋಗಲಿ, ಅದು ಇನ್ನೊಂದು ಪ್ರಶ್ನೆ. ಅದು ಉಪಾಧೇಯನೂ ಆಗಲಿ, ಪ್ರಮಾಣನೂ ಆಗಲಿ, ಇನ್ನು ಎಷ್ಟೋ ಅಂಥ ಗ್ರಂಥಗಳಿದ್ದಾಗ ಅದಕ್ಕೆ ಮಾಡಿ ಇದಕ್ಕೆ ಮಾಡಬೇಕು ಅದಕ್ಕೆ? ಮೂರನೇ ಪ್ರಶ್ನೆ. ಅನೇಕ ಗ್ರಂಥಗಳಿದ್ದಾಗ ಇದೇ ಗ್ರಂಥಕ್ಕೆ ಯಾಕೆ ಮಾಡಬೇಕು? ಉದಾ ಉಪನಿಷತ್ತುಗಳಿದೆ, ಬೇರೆ ಎಲ್ಲ ಇದೆ, ಅದಕ್ಕೆ ಮಾಡಿ ಇದಕ್ಕೆ ಯಾಕೆ ಮಾಡೋದಿಲ್ಲ ಅಂದರೆ ಅದಕ್ಕೆ ಕಾರಣ ಕೊಡಬೇಕು. ಇತ್ಯಾಶಂಕ್ಯ, ಇಷ್ಟು ಪೂರ್ವಪಕ್ಷಗಳು. ಮೊದಲನೇದು ಅಧಿಕಾರಿ ವಿಷಯ ಪ್ರಯೋಜನಾಭಿ ಸಂಬಂಧ ಹೊಂದಿರಬೇಕು. ಎರಡನೇದು ದುರ್ಗಮಾರ್ಥವಾಗಬೇಕು. ಇನ್ನೊಂದು ವ್ಯಾಖ್ಯಾಯ ಗ್ರಂಥಗಳಲ್ಲಿ ಇದೇ ವ್ಯಾಖ್ಯಾಯ ಅಂತ ಪ್ರೂವ್ ಆಗಬೇಕು. ಮೂರು ಭಗವದ್ಗೀತೆ ಉಂಟ ಅಂತ ಕೇಳಿದರೆ ಮೂರು ಉಂಟು ಅಂತ ತೋರಿಸ್ತಾರೆ. ಮಹಾಭಾರತ ಅಂತರ್ಗತತ್ವಾತ್ ಭಗವದ್ಗೀತಾಯಾಹ. ಭಗವದ್ಗೀತಾ ಯಾತಕ್ಕೆ ಪ್ರಮಾಣ ಅಂದರೆ ಮಹಾಭಾರತದೊಳಗೆ ಬಂದಿದೆ. ಮಹಾಭಾರತ ಪ್ರಮಾಣ ಅಂತ ಬೇರೆ ಕಡೆ ಪ್ರೂವ್ ಮಾಡಿದ್ದಾರೆ, ಇದು ಮಾಡ್ತಾರೆ. ಮಹಾಭಾರತ ಪ್ರಮಾಣ ಅಂದಮೇಲೆ ಮಹಾಭಾರತ ಪ್ರಮಾಣವಾದಾಗ ಮಹಾಭಾರತದ ಒಳಗಿರ್ತಕ್ಕಂಥ ಭಗವದ್ಗೀತೆ ಕೂಡ ಏನಾಯ್ತಾಗ ಅದು ಪ್ರಮಾಣನೇ. ಎರಡನೇ ಭಾಗ ಮೂರನೇದು ತಸ್ಯಾಪಿ ತೇತ್ಯತಿ ಅಂದರೆ ವ್ಯಾಖ್ಯೇಯತ್ವ ಸೇತ್ಸ್ಯತಿ ಇತ್ಯಾಶಯವಾನ್ ಮಹಾಭಾರತಸ್ಯ ಪ್ರಾಮಾಣ್ಯಾಧಿಕಂ ಸಾಧಯಿತು ಮಾಹ ನಷ್ಟಧರ್ಮ ಜ್ಞಾನೇತಿ. ಮಹಾಭಾರತವ ಪ್ರಮಾಣ ಅಂತ ಮೊದಲು ಪ್ರೂವ್ ಮಾಡಿಬಿಟ್ರೆ ಸರಿಗೋಗುತ್ತೆ. ಮಹಾಭಾರತ ಪ್ರಮಾಣ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಹೇಳಬೇಕು, ಅದು ಬರೆದವರು ಯಾರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರು. ಅವರು ಬರೆದಿದ್ದ ಮಂತ್ರಿ ಹಾಕಿಕೊಳ್ಳಕ್ಕೆ ಬಂದ ಬೇಡ ಅಂದ, ಅವ್ ಮಂತ್ರಾಲಯಕ್ಕೆ ಹೋಗಿದ್ದೆ ಅಂತ, ಆ ಕೊಡು ತಕ್ಷಣ ಅಂತ. ಮಡಿಕೇಡಕ್ಕೆ ಹೋಗಿದ್ದೆ ಕೊಡು ಅಂದ, ಉಡುಪಿಗೆ ಹೋಗಿದ್ದೆ ಕೊಡು ಅಂದ, ಎಲ್ಲೋ ಇದು ಪುಟ್ಪತ್ತಿ ಅಯ್ಯೋ ಬೇಡ ಬೇಡ ಮಾಡ ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು. ಯಾತಕ್ಕೆ ಅದೇ ಜ್ಞಾನ ನಮ್ಮ ಪ್ರಮಾಣವಲ್ಲ ಉಪದೇವ ಅಲ್ಲ, ಇದು ಗ್ರಾಹ್ಯ. ಮಹಾಭಾರತದಲ್ಲಿ ಇದೆ ಅಂದಮೇಲೆ ಮಹಾಭಾರತವನ್ನು ಬರೆದವರು ವೇದವ್ಯಾಸರು ಅಂದಮೇಲೆ ಅವರ್ಯಾರು ನಾರಾಯಣ ಅಂದಮೇಲೆ ಮತ್ತೆ ಪ್ರಶ್ನೆ ಮಾಡಾಗಿಲ್ಲ. ಜಿಒ ಗೌರ್ಮೆಂಟ್ ಆರ್ಡರ್ ಅಂದ್ಮೇಲೆ ಮತ್ತೆ ಹೇಗೆ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ವೋ, ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಅಂದ್ರೆ ಮತ್ತೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಇದಾದರೆ ಮೇಲಿನ ಕೋರ್ಟ್ಗೆ ಹೋಗ್ತೇವೆ ಅಂತ ಹೇಳ್ಬೋದು, ಫೈನಲ್. ಅದಕ್ಕೆ ಸುಪ್ರೀಂ ಮೋಸ್ಟ್ ಯಾರು ಪರಮಾತ್ಮ, ಹರಿ ಸುಪ್ರೀಂ. ಆದ್ದರಿಂದ ಅವರೇ ವೇದವ್ಯಾಸರಾದ್ದರಿಂದ ಹೋಗಲಿ, ಅವರು ಬರೆದಿದ್ದು ಬರೆದಿರಬಹುದು, ಆದರೆ ಬುದ್ಧ ರೂಪದಿಂದ ಹೇಳಿದ್ದಾರಲ್ಲ, ಬುದ್ಧನು ಪರಮಾತ್ಮನೇ, ಬೌದ್ಧ ಮತ ಒಪ್ತೀರಾ ನೀವು? ಸೊ ವೇದವ್ಯಾಸರು ಪರಮಾತ್ಮ ಆದ ಮಾತ್ರಕ್ಕೆ ಮಹಾಭಾರತ ಯಾಕೆ ಒಪ್ಪಬೇಕಾಗಿದ್ರೆ? ಅರ್ಥ ಆಯ್ತಾ? ಮಹಾಭಾರತನ ಒಪ್ಪಬೇಕಾತಕ್ಕೆ ಬುದ್ಧ ರೂಪದ್ದು ಒಪ್ಪೋದಿಲ್ಲ ನೀವು, ಮತ್ತೆ ಈ ರೂಪದ ಯಾಕೆ ಒಪ್ತೀರಿ? ಒಳ್ಳೆ ಪ್ರಶ್ನೆ ಬಂತು. ಅಲ್ಲಿ ಬುದ್ಧ ರೂಪದಲ್ಲೂ ಕೂಡ ದೇವತೆಗಳು ಪ್ರಾರ್ಥನೆ ಮಾಡಿ, ಇಲ್ಲೂ ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿ ಮಿಥ್ಯಾಜ್ಞಾನ ತೆಗೆದು ಜ್ಞಾನ ಕೊಡೋದು ಪ್ರಾರ್ಥನೆ ಮಾಡಿದ್ದಾರೆ, ಅಲ್ಲಿ ಜ್ಞಾನ ತೆಗೆದು ಮಿಥ್ಯಾಜ್ಞಾನ ಕೊಡೋದು ಪ್ರಾರ್ಥನೆ ಮಾಡಿದ್ದಾರೆ. ಆದ್ರಿಂದನೇ ಬೌದ್ಧ ಮತ ಏನಾಗೋದಿಲ್ಲ, ಮೇಲ್ನೋಟದ ಅರ್ಥ ನಿಮಗೆ ಗ್ರಾಹ್ಯ ಅಲ್ಲ. ಒಳಗಿನ ಅರ್ಥನೇ ಸರಿ ಇದೆ, ಮೇಲ್ನೋಟದ ಅರ್ಥ ಗ್ರಾಹ್ಯ ಅಲ್ಲ. ಇದು ಮಾತ್ರ ಸರ್ವಾತ್ಮನ ಗ್ರಾಹ್ಯ. ಅದಕ್ಕೇನಂತ ಕರೀತಾರೆ? ಪ್ರಸಂಗಾನುಕೂಲ್ಯ ಅಂತ ಹೇಳಿದ್ರು. ಆಪ್ತಿ ನಿಶ್ಚಯ ಆಗಬೇಕು. ಆಪ್ತಿ ಅಂದ್ರೆ ಏನು? ಆಪ್ತ ಹೇಳಿದ್ದ ಆಪ್ತ ಇವನೊಂದು ಗೊತ್ತಾಗಿಬಿಟ್ರೆ ಆಪ್ತಿ ನಿಶ್ಚಯ ಆಯ್ತು. ಯಾರು ಅಲ್ಲಿದೆ ಏನು ಹೇಳಿದ್ ಗೊತ್ತಾರ, ಬಲಿಸ್ಕೊಡ್ತಾರ ತಗೊಂಡೋಗಿ ಅಂತ ಹೇಳಿದ. ಅವನೇ ಯಾರು ಯಾರು ಇವ್ರು ಹೇಳಿ, ಓ ಹಾಗಿದ್ರೆ ಸರಿ, ಸ್ವಲ್ಪ ಕಂಪ್ಲೀಟ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟೇ ಹೇಳಿಬಿಡುತ್ತೆ. ಪ್ರಶ್ನೆ ಮಾಡಾಗಿಲ್ಲೇ ಇಲ್ಲ, ಕಂಡವ್ರು ಹೇಳಿದ್ರೆ ಅದು ಮಹತ್ವ ಇಲ್ಲ. ಅದಕ್ಕೆ ನಂಬಿಕಸ್ಥ ಮನುಷ್ಯ ಅಂದ್ರೆ ಒಂದೇ ನಂಬಿಕಸ್ಥರು ಅಂತ ಹೇಳ್ತಾರಲ್ಲ, ಹಾಗೆ ಆಪ್ತರು, ಆಪ್ತರು ಹೇಳಬೇಕು. ಆಪ್ತರಲ್ಲಿ ಹೈಯೆಸ್ಟ್ ಆಪ್ತರೆ, ಆಪ್ತರಲ್ಲಿ ಏನಿರಬೇಕು ಯಾವಾಗಲೂ? ಜ್ಞಾನ ಇರಬೇಕು. ಸೊ ಜ್ಞಾನ ಫಸ್ಟ್ ಇದ್ರೆ ಮುಂದಿನ ಪ್ರಶ್ನೆ. ವೇದವ್ಯಾಸರು ಸಾಕ್ಷಾತ್ ಸರ್ವಜ್ಞರಾದ್ರಿಂದ ಅವರ ಆಪ್ತರು. ಮತ್ತಿನ್ನೊಂದೇನು ಹೇಳಬೇಕು ಅಂತ ಅವ್ರಿಗೆ ಬುದ್ಧಿ ಇರಬೇಕು. ವಿವಕ್ಷ ಅರ್ಥ ವಿವಕ್ಷ ಅಂತ ಕರೀತಾರೆ. ಉಪದೇಶ ಮಾಡೋದು ಪರಮಾತ್ಮನ ಕಾರುಣ್ಯ, ಆದ್ರಿಂದ ಅದು ಇದೆ. ಪ್ರಸಂಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿಬಿಟ್ಟಿದ್ದಾರೆ, ಆದ್ದರಿಂದ ಆಪ್ತಿ ನಿಶ್ಚಯ ಇದೆ. ಈಗ ಅವ್ರ ನಂಬಿಕೆ ಇದೆ, ಆದ್ದರಿಂದ ಮಹಾಭಾರತ ಒಂದು ಪ್ರಮಾಣ. ಯಾತಕ್ಕೆ? ಆಪ್ತ ಪ್ರಣೀತತ್ವ. ಆಪ್ತರು ಯಾರು ಅಂದರೆ ವೇದವ್ಯಾಸರು. ವೇದವ್ಯಾಸರಿಗೆ ಆಪ್ತರು ಯಾರು ಅಂದರೆ ಭಗವಾನ್ ನಾರಾಯಣನಾದ್ರಿಂದ ಆಪ್ತ. ದೇವರಿಗಿಂತ ಆಪ್ತರು ಯಾರಿದ್ದಾರೆ ನಮಗೆ? ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹ ಭ್ರತಾ ನೃಸಿಂಹಶ್ಚ ಸಖಾ ನೃಸಿಂಹ ಆಮೇಲೆ ಸರ್ವಸ್ವಮ್ಮೆ ದೇವದೇವೋ ನೃಸಿಂಹ ನಾಣ್ಯದೈವಂ ನೈವ ಜಾನೇನ ಜಾನೆ ಇದ್ದಾಗೆ ಪರಮಾತ್ಮನಿಗಿಂತ ಇನ್ಮೇಲೆ ಯಾರಿದ್ದಾರೆ? ಆದ್ದರಿಂದ ತ್ವಮೇವ ಮಾತಾ ಚ ಪಿತಾ ತ್ವಮೇವೆಲ್ಲ ಇದ್ದೇ ಇದೆ. ದೇವರಷ್ಟು ಆಪ್ತರೆ. ರಮಪ್ಪ ಹೇಳಿದ್ದಾನೆ ಫಸ್ಟ್ಲ, ಮತ್ತೆ ಮಾತಾಡಾಗಿಲ್ಲ. ತಾಯಿ ಹೇಳಿದ್ದಾಳೆ, ಮತ್ತೆ ತಾಯಿ ಔಷಧಿ ಕೊಟ್ಟಾಗ ಕಣ್ಣು ವಿಷ ಕುಡಿತಾನೆ. ಅದಕ್ಕೆ ನಂಬಿಕೆ, ತಾಯಿ ವಿಷ ಕೊಡೋದಿಲ್ಲ ಅಂತ ಗ್ಯಾರಂಟಿ. ತಾಯಿ ವಿಷ ಕೊಡ್ಬೋದು ಒಂದೊಂದು ಸಲ, ಎಷ್ಟೊಂದು ಪೇಪರಲ್ಲಿ ಬಂದಿದೆ. ಅವಳು ಮದುವೆ ಪಾಪ ಹೊರಟಿದೆ, ಅವಳ ಮಗಳು ಸಸಿಮೇನು ಕೊಡಬೇಕು ಅರ್ಜೆಂಟು. ಏ ಬಾ ನೀವು ಹಾಗೆ ಹೋಗಬೇಡ ಅಂತ ಕಳಿಸ್ಕೊಟ್ಟಿದೆ. ಇಲ್ಲಿ ಭಾಷಾನ ಪಾಪ ಅದು ಕುಡಿ ಸತ್ತೋದು. ಏನು ಕಾರಣ ಆಯ್ತು ಅದಕ್ಕೆ? ಅಜ್ಞಾನ ಕಾರಣ ಆಯ್ತು. ಗೊತ್ತಾಯ್ತಾ? ವೇದವ್ಯಾಸ ಯಾತಕ್ಕೆ ನಮಗೆ ಸರಿ ಹೇಳ್ತಾರೆ ಅಂದರೆ ಆಪ್ತರು, ಸರ್ವಜ್ಞರು. ಆದ್ದರಿಂದ ಅಜ್ಞಾನ ಪ್ರಸಕ್ತಿನೇ ಇಲ್ಲ, ಮೋಸದ ಪ್ರಸಕ್ತಿನೇ ಇಲ್ಲ. ತಾಯಿನೇ ವಿಷ ಕೊಟ್ಟು ಕೇಸದು, ಅವರಿವ್ರು ವಿಷ ಕೊಟ್ಟಿದ್ದಲ್ಲ. ಮತ್ತೆ ತಾಯಿ ಕೊಟ್ಟಲು ಮಗಳು ಕೊಡಂದು, ತಾಯಿ ವಿಷ ಸಾಯಿಲಿ ಅಂತ ಕೊಟ್ಲ ಕೊಡಲಿಲ್ಲ. ಯಾತಕ್ಕೆ ಕೊಟ್ಲು ಅಂದರೆ ಅಜ್ಞಾನ. ಅದಕ್ಕೆ ನಮ್ಮಲ್ಲಿ ಏನು ಪದ್ಧತಿ ಇದೆ? ಕೆಲವು ಪದಾರ್ಥ ಹತ್ತಿರ ಇಡಬೇಡಿ, ಅವಸರದ ಏನೋ ಹಾಕಿಬಿಡ್ತೀರಿ ಅಂತ ಅರ್ಥ. ಆದಷ್ಟು ದೂರ ಇರಬೇಕು ಕೆಲವು ಪದಾರ್ಥಗಳು. ಎಲ್ಲಿರಬೇಕದು? ದೂರ ಇದ್ರೆ ಕನ್ಫ್ಯೂಷನ್ ಇರೋದಿಲ್ಲ. ಅಲ್ಲಿ ಯಾವುದೋ ಅರ್ಜೆಂಟ್ ಇಟ್ಟಿದ್ರು ಕೊಡೋದು ಸತ್ತ. ಆ ರೀತಿ ಆಗಬಾರದು ಅಂತ ಅಜ್ಞಾನಾದಿಗಳು ಇರಬಾರದು. ಅದಕ್ಕೆ ಭಕ್ತರಿಗೆ ಏನಿರಬಾರದು? ಅಜ್ಞಾನಾದಿಗಳು ಇರಬಾರದು. ವೇದವ್ಯಾಸರು ಸರ್ವಜ್ಞರಾದ್ದರಿಂದ ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನ. ದೇವರಿಗೆ ದೇಶತಃ ಅಜ್ಞಾನ ಇಲ್ಲ, ಕಾಲತಃ ಇಲ್ಲ, ಗುಣತಃ ಇಲ್ಲ. 100% ಯಾವಾಗಲೂ ಜ್ಞಾನಿ, ಯಾವಾಗಲೂ ಆಪ್ತರಾದ್ದರಿಂದ ಅವ್ರ ಮಾತು ಮಹಾಭಾರತ. ಅದಕ್ಕೆ ನಾವೊಂದು ಕೇಳಲೇಬೇಕು. ಅರ್ಥ ಆಯ್ತಾ? ಮುಂದಿನ ನೋಡಿ. ಹುಟ್ಟಿಲ್ಲ, ಹೌದು, ಸಮಾನ ಅಲ್ಲ. ವೇದಕ್ಕಿಂತ ಮೇಲೆ ಮಹಾಭಾರತ. ಅದನ್ನ ಹೇಳ್ತಾರೆ ಮುಂದೆ, ಈಗ ಡೀಟೇಲ್ ಆಗಿ ಹೇಳ್ತಾರೆ. ಅದು ಬಹಳ ಇಂಪಾರ್ಟೆಂಟ್ ಬರುತ್ತೆ ನೋಡಿ. ಹಾ, ಪಂಚಮ ವೇದ ಅದರಲ್ಲೂ ಕೂಡ ಇನ್ನೂ ದೊಡ್ಡದು ಮಹಾಭಾರತ. ಅದನ್ನೆಲ್ಲ ಫಸ್ಟ್ ಹೇಳ್ತಾರೆ, ಬಟ್ ಮಹಾಭಾರತ ಹಿರಿಮೆ ಹೇಳೇನೆ ಮುಂದೆ ಹೋಗ್ತಾರೆ. ಕಿಮನಯ ಕುಟಿಲಕಯ ನಷ್ಟಧರ್ಮ ಜ್ಞಾನಿ ಇತಿ ಗೀತಾಯ ಇವ ಪೃತ ಪ್ರಾಮಾಣ್ಯಾಧಿಕಂ ಸಾಧ್ಯತಾ ಮೈವಂ ಆಗಿ ಹೇಳಿದರು. ನಷ್ಟಧರ್ಮ ಜ್ಞಾನ, ಲೋಕದಲ್ಲಿ ಬ್ರಹ್ಮದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ ಜನಗಳಿಗೆ. ಉದಾಹರಣೆಗೆ ಎಲೆ, ನಮಗೆ ಬೆಳಿಗ್ಗೆ 6 ಗಂಟೆಗೆ ಎಲೆ ತಂದರೆ ಯಾರಿಗೂ ಅರ್ಥ ಆಗಲ್ಲ, 11 ಗಂಟೆಗೆ ಎಲೆ ಅಂದರೆ ಅರ್ಥ ಆಗುತ್ತೆ. ಅದಕ್ಕೆ ಇನ್ನೇ ಬಡಿಸ್ಬಿಡ್ತಾರಾಗಲಿ ಅಂತ ಹೇಳಿಬಿಟ್ಟು, ಯಾಕೆ ಅದೇ ಪ್ರಸಂಗಾನುಕೂಲ್ಯ ಅಂತ ಕರೀತಾರೆ. ಪ್ರಸಂಗಾನುಕೂಲ ಊಟ ಕೂತ ಅಷ್ಟು ಮೊಸರು ತಂದುಬಿಟ್ರೆ ಏನಾಗುತ್ತೆ, ಸಿಟ್ಟು ಬಂದ್ಬಿಡುತ್ತೆ. ಯಾವ ತರಬೇಕನ್ನ ಕೊನೆಯ ತರಬಹುದು, ಕಾಲ ಇರೋದು. ಪ್ರಸಂಗ ನೋಡಿಕೊಂಡು ಪ್ರಾಮಾಣ್ಯತೆ ತಿಳ್ಕೊಬೇಕು. ಜ್ಞಾನ ಹೋಗಿಬಿಟ್ಟಿದೆ, ಜ್ಞಾನ ಬೇಕಾಗಿದೆ, ದೇವರುಗಳು ಪ್ರಾರ್ಥನೆ ಮಾಡಿದ್ದಾರೆ, ಆಗ ಬಂದಿದ್ದಾರೆ ಅಂದಮೇಲೆ ಒಳ್ಳೆ ಪ್ರಸಂಗ, ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಮೂಲ ಇರಬೇಕು. ಮೂರಂದ್ರೆ ವಕ್ತಾನುಕೂಲ್ಯ ಅಂದ್ರೇನು, ಹೇಳೋನು ಕೇಪಬಲ್ ಆಗಿರಬೇಕು ಅಂತ. ಶ್ರೋತ್ರಾನುಕೂಲ್ಯ ಅಂದ್ರೇನು, ಕೇಳೋನು ಕೇಪಬಲ್ ಆಗಿರ್ಬೇಕು. ಪ್ರಸಂಗಾನುಕೂಲ್ಯ ಅಂದ್ರೇನು, ಸರಿಯಾದ ಪ್ರಸಂಗ ಆಗಿರ್ಬೇಕು. ಮೂರು ಸೇರಿಬಿಟ್ಟು ಏನಾಗುತ್ತದ, ವಕ್ತೃ ಶ್ರೋತೃ ಪ್ರಸಕ್ತಿನ ಆಪ್ತಿರ ಅನುಕೂಲತಾ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ಮಾತು. ಮೂರು ಇದು ಬಿಟ್ರೆ ಆಪ್ತ ಹೇಳಿದ ಮಾತು 100% ವ್ಯಾಲಿಡಿಟಿ ಬರುತ್ತೆ. ವೇದವ್ಯಾಸರ ಅವತಾರ ಮಾಡಿ ಮಹಾಭಾರತ ಬರೆದಾಗ ಏನಾಗಿದೆ, ಮೂರು ಇದೆ ಆದ್ರಿಂದ ಅದು ವ್ಯಾಲಿಡ್. ಆಗೊಂದು ಪ್ರಶ್ನೆ ಹಾಕ್ಕೊಟ್ರು ಮತ್ತೆ, ಆಯ್ತು ಮಹಾಭಾರತ ವೇದವ್ಯಾಸ ನಾರಾಯಣ ಅಂತ ಹೇಳ್ತಾ ಇದ್ದೀರಿ, ಅದೆಲ್ಲ ಯಾತಕ್ಕೆ, ಗೀತಾ ಬಗ್ಗೆ ಮಾತಾಡಿ, ಮಹಾಭಾರತ ಬಗ್ಗೆ ಯಾತಕ್ಕೆ ಮಾತಾಡ್ತೀರಿ ಅಂದ್ರೆ, ಗೀತಾ ಎಲ್ಲಿದೆ, ಮಹಾಭಾರತ ಒಳಗಿರೋದ್ರಿಂದ ಮಾತಾಡ್ಬೇಕು ನಾವು, ಇದ್ರೆ ಮಾತಾಡ್ತಿರ್ಲಿಲ್ಲ. ಭಾಗವತದ ಬಗ್ಗೆ ಮಾತಾಡ್ತಿರ್ಲಿಲ್ಲ ನಾವು, ಯಾವ್ದ್ರ ಬಗ್ಗೆ ಮಾತಾಡ್ತಿರೋದು, ಮಹಾಭಾರತದ ಬಗ್ಗೆ. ಯಾವ್ದನ್ನ ಯಾವ 600 ವರ್ಷ ಮುಂಚೆ ಮಹಾಭಾರತ ಬರೆಯೋದು ಬೇರೆ, ಮಹಾಭಾರತ ನಡೆದಿದ್ದು ಬೇರೆ. ನಡೆದಿದ್ದು ಯಾವಾಗ, ಮಹಾಭಾರತ ಬರೆದಾದ್ಮೇಲೆ 600 ವರ್ಷದ ನಡೀತು. ನಮ್ಮ ಪ್ರಶ್ನೆ ಬರೆದಿದ್ರು ಮಟ್ಟಿಗೆ ಮಾತಾಡ್ತಿದ್ದೀವಿ ನಾವು ಅಷ್ಟೇ, ಈಗ ನಡೀತಾವೆ ಮುಂದಿನ ಪ್ರಶ್ನೆ ಅದು. ಮೊದಲೇ ಬರೆದಿಟ್ಟಿದ್ರು ಅಂದ್ರೆ ವೇದವ್ಯಾಸರ ಗ್ರೇಟ್ನೆಸ್ ಅದು, ಈಗ ಬರೆದಿದ್ರು ಹಾಗೆ ನಡೀತು ಅಂತ ಅರ್ಥ. ಎಷ್ಟು ಜ್ಞಾನ, ನಡೆದ್ಮೇಲೆ ಸರಿಯಾಗಿ ಬರೆಯೋದೇ ಕಷ್ಟ, ಅಥವಾ ಮೊದಲೇ ಬರೆದಿದ್ದು ಆಕ್ಚುಲಿ ಹಾಗೆ ನಡೀತು ಅಂದ್ರೆ ಎಷ್ಟು ಗ್ರೇಟ್ ಅದು. ಹಾ, ವೇದವ್ಯಾಸ ಸರ್ವಜ್ಞರ ಎಂಬುದು ಪ್ರೂಫ್ ಅದು, ಇನ್ನೊಂದು ಕ್ರಾಸ್ ಚೆಕ್. ಮುಂದೆ ನೋಡಿ, ಮಹಾವಾಕ್ಯ ಪ್ರಾಮಾಣ್ಯಾದಿ ಅನಧಿಗತ ಅವಾಂತರ ವಾಕ್ಯ ಪ್ರಾಮಾಣ್ಯಾದೇಹೇ ಅಸಂಭಾವನಾಗ್ರಸ್ತತ್ವೇನ ಸಾಧಯಿತುಂ ಅಶಕ್ಯತ್ವ ಯಥೋಕ್ತಂ ಸಂಭಾವಿತ ಪ್ರತಿಜ್ಞಾಯಾಃ ಅರ್ಥ ಸಾಧ್ಯೇತ ಹೇತುನ. ಇಷ್ಟೇ ಇಲ್ಲಿ ಕೋಟ್ ಮಾಡಿದ್ದಾರೆ, ತತ್ವನಿರ್ಣಯದಲ್ಲಿ ಪೂರ್ತಿ ಕೋಟ್ ಮಾಡ್ತಾರೆ ಟೀಕಾದೊಳಗೆ. ನತಸ್ಯ ಹೇತುಭಿಸ್ತ್ರಾಣಂ ಉತ್ಪತನ್ನೇವ ಯೋ ಮೃತ. ಅಲ್ಲೇನು ಅಂದರೆ, ಮಹಾಭಾರತವೇ ಪ್ರಮಾಣ ಅಲ್ಲ ಅಂತಾಗಿದ್ದರೆ ಮಹಾಭಾರತದೊಳಗಿರೋ ಗೀತಾ ಪ್ರಮಾಣ ಆಗ ಚಾನ್ಸೇ ಇರಲಿಲ್ಲ. ಮಹಾಭಾರತ ಪ್ರಮಾಣವಾದ ಮೇಲೆ ಅದರೊಳಗೆ ಇರತಕ್ಕಂಥದ್ದು ಏನಾಗಿರಬೇಕು, ಪ್ರಮಾಣ ಆಗಬೇಕು. ಅದಕ್ಕೆ ಪ್ರಾಬಬಿಲಿಟಿ ಮೊದಲು ಬಂದ ಮೇಲೆ ಅದಕ್ಕೆ ನೀವು ಅಸರ್ಷನ್ ಕೊಡಬೇಕು. ಏನು ಹಾಗಂದ್ರೆ, ಪುನಃ ಪುನಃ ಈಗ ಬರೆಯೋದ್ರೆ ಪ್ರತಿ ಕಲ್ಪದಲ್ಲಿ ಬರೀತಾರೆ, ಮತ್ತೆ ಮುಂದಿನ ಕಲ್ಪ ಬರುತ್ತಲ್ಲ ಎಲ್ಲ ಮುಚ್ಚೋಗಿರುತ್ತೆ, ಮತ್ತೆ ಬರೀತಾರೆ. ಅದು ಈಗಲ್ಲ, ಒಂದ್ಸರ್ತಿ ಬರೀತಾರೆ, ಅದು ಮುಂದೆ ಪ್ರಿಂಟ್ ಆಗ್ತಾರೆ, ಪ್ರಕಾಶನ ಆಗ್ತಾರೆ, ಋಷಿ ಮುನಿಗಳೆಲ್ಲ ಹೇಳ್ತಾನೆ ಇರ್ತಾರೆ, ಕಂಟಿನ್ಯೂ ಆಗುತ್ತೆ. ಒಂದು ಕಾಲಕ್ಕೆ ಅದು ಸ್ಟಾಪ್ ಆಗಿಬಿಡುತ್ತೆ, ಸ್ಟಾಪ್ ಆದಾಗ ಏನು ಮಾಡ್ತಾರೆ, ಮತ್ತೆ ಬರೀತಾರೆ. ಈಗಲ್ಲ, ಪ್ರತಿ ಇದರಲ್ಲೇ ಮತ್ತೆ ಈ ಕಲ್ಪದಲ್ಲಿ ಇಲ್ಲೇ ಈ ಮಣ್ಣು ಅಂತರದಲ್ಲಿ ಬರೆಯೋದೇ ಇಲ್ಲ, ಮತ್ತೆ ಮುಂದಿನ ಮಣ್ಣು ಅಂತರದಲ್ಲಿ ಅಲ್ಲಿವರೆಗೂ ಇದೇ ವರ್ಕ್ ಆಗ್ತಿರೋದು, ಈ ಮಹಾಭಾರತನೇ ಕೆಲಸ ಮಾಡುತ್ತೆ. ಮುಂದೆ ಹೇಳ್ತಾರೆ ನೋಡಿ, ನಷ್ಟ ಶಬ್ದೋ ಅದರ್ಶನವಾಚಿ ನ ಶದರ್ಶನೆ ಇದು ಸ್ಮರಣ. ಇಲ್ಲಿ ನಷ್ಟ ಅಂತ ಹೇಳಿದ್ರೆ ಜ್ಞಾನ, ನಾಶ ಆಗಿತ್ತು ಅಂದ್ರೆ ಕಾಣೆಯಾಗಿತ್ತು ಅಂತ ಅರ್ಥ, ನಾಶ ಆಗಿತ್ತು ಅಂದ್ರೆ ಕಾಣೆಯಾಗಿತ್ತು. ಧರ್ಮೋ ನಿವೃತ್ತಿ ಲಕ್ಷಣ ಜ್ಞಾನ ಶಬ್ದೇನ ಜ್ಞೇಯಂ ಪರಂ ತತ್ವ ವಾಸುದೇವಾಕ್ಯಂ ಅಪರಂಚ ಪ್ರಕೃತ್ಯಾಧಿಕಂ ಲಕ್ಷತೆ. ಜ್ಞಾನ ಜ್ಞಾನ ಅಂದ್ರೆ ಯಾವುದೋ ಜ್ಞಾನ ಅಂತ ಕರೆಯೋದಿಲ್ಲ. ಮತ್ತೆ ಮೆಡಿಕಲ್ ಓದೋನಿಗೆ ಜ್ಞಾನ ಅಂದ್ರೆ ಏನೋ, ಮೆಡಿಕಲ್ ಜ್ಞಾನ. ಇಂಜಿನಿಯರ್ ಓದೋ ಇಂಜಿನಿಯರಿಂಗ್ ಜ್ಞಾನ. ಮೋಕ್ಷಕ್ಕೆ ಹೋಗೋರಿಗೆ ಜ್ಞಾನ ಅಂದ್ರೆ ಯಾವುದು, ತತ್ವಜ್ಞಾನನೇ ತತ್ವಜ್ಞಾನ, ಬೇರೆ ಜ್ಞಾನ ಜ್ಞಾನ ಅಂತ ಕರೆಯೋದಿಲ್ಲ. ಅದಕ್ಕೆ ಜ್ಞಾನ ಶಬ್ದೇನ ಜ್ಞೇಯಂ ಪರಂ ತತ್ವಂ ವಾಸುದೇವಾಖ್ಯಂ. ಜ್ಞಾನ ಅಂತ ಹೇಳಿದ್ರೆ ಯಾರ ಬಗ್ಗೆ ತಿಳ್ಕೋಬೇಕು, ವಾಸುದೇವನ ಬಗ್ಗೆ. ಅಲ್ಲೂ ಕೂಡ ಸ್ವಾರಸ್ಯ, ವಿಷ್ಣುವಿನ ಬಗ್ಗೆ ಅಂತ ಹೇಳಲಿಲ್ಲ, ನಾರಾಯಣ ಬಗ್ಗೆ ಅಂತ ಹೇಳಲಿಲ್ಲ, ವಾಸುದೇವನ ಬಗ್ಗೆ ಅಂತ ಹೇಳಿದ್ರು. ಯಾತಕ್ಕೆ, ಅದು ಮೋಕ್ಷ ಕೊಡೋ ರೂಪ, ವಾಸುದೇವ ರೂಪ. ಅದಕ್ಕೋಸ್ಕರ ವಾಸುದೇವ ಜ್ಞಾನ ಇರಬೇಕು. ಆಚಾರ್ಯ ಅದಕ್ಕೇನೆ ಶುರು ಮಾಡಿದ್ದು ದ್ವಾದಶ ಸ್ತೋತ್ರನ, ಸದಾನಂದಂ ವಾಸುದೇವಂ ನಿರಂಜನ ಪ್ರೀಣಾಯಾಮೋ ವಾಸುದೇವಂ. ಅದೇ ರೀತಿ ಅಧಿಕ ವಾಸುದೇವ ಅಪರಿಮೇಯ ಸುಧಾಮನ್. ಇವೆಲ್ಲ ವಾಸುದೇವ ರೂಪದ ಹೆಚ್ಚು ಯಾಕೆ ಸ್ತೋತ್ರ ಮಾಡಬೇಕು ಅಂದರೆ ಮೋಕ್ಷ ಕೊಡೋ ರೂಪ. ಅದಕ್ಕಾಗಿ ದೇವ ರೂಪಗಳಲ್ಲಿ ಏನಿಲ್ಲ, ಭೇದ ಇಲ್ಲ, ಆದರೆ ಏನಿದೆ, ವಿಶೇಷ ಇದೆ, ಅದನ್ನ ಮರಿಬಾರ್ದು. ವಿಶೇಷ ಬೇರೆ, ಭೇದ ಬೇರೆ. ಪ್ರಕೃತ್ಯಾಧಿಕಂ ಲಕ್ಷತೆ ಏನೋ, ಹೌದು ಹೌದು. ಅದಕ್ಕೆ ಆಚಾರ್ಯ ಹೆಸರು ಕೂಡ ಏನಂತ ಪುರಾಶ್ರಮ ಹೆಸರು ವಾಸುದೇವ ಅಂತಾನೆ ಇತ್ತು. ಲಕ್ಷ, ಹಾ ಅಲ್ಲ ಕೈಯೋ ನರಸಿಂಹ ಅಂತ ಹೇಳಿದ್ರೆ ಬರೀ ಒಟ್ಟು ರೂಪ ಹೇಳ್ಬಿಟ್ರೆ ಅಷ್ಟೇ ಹೊರತು ಇದಕ್ಕೆ ಹೇಳಲಿಲ್ಲ. ಸ್ಪೆಸಿಫಿಕ್ ಮುಂದೆ ಹೇಳ್ತಾರೆ ಪ್ರಸಂಗ ಬಂದಾಗ, ವಾಸ್ತವವಾದ ಮುಂದೆ ಅವರೇ ಹೇಳ್ತಾರೆ. ಇಲ್ಲಿ ಒಟ್ಟವರು ವಿಘ್ನ ಇತ್ಯಾದಿ ಪರಿಹಾರಕ್ಕೋಸ್ಕರ ಸ್ತೋತ್ರ ಮಾಡಿರೋದ್ರಿಂದ ದೇವರ್ಯಾರು ಕೈವಲ್ಯದಾಯಕ ಅಷ್ಟು ಹೇಳಬೇಕಾಗಿದೆ ಅಷ್ಟೇ. ಕೈವಲ್ಯ ಕೊಡೋ ರೂಪ ಯಾವುದು ಅಂತ ಹೇಳೋದು ಕೊಟ್ಟಿಲ್ಲ. ಕೈವಲ್ಯ ಕೊಡೋದು ದೇವರು, ರೂಪ ವಾಸುದೇವ, ವ್ಯತ್ಯಾಸ ಬರಲಿಲ್ಲ ಆಗ, ಗೊತ್ತಾಯ್ತಾ. ಕಿಂತು ಲಕ್ಷಣಾಶ್ಚಯ ಲಕ್ಷಣಾಯಾಶ್ಚ ಪ್ರಯೋಜನಂ ಯಥಾ ಧರ್ಮೋ ಜ್ಞಾತ್ವಾ ಉತ್ಪಾದನೀಯ ನ ತಥಾ ಇದಂ ಕಿಂತು ಜ್ಞಾನ ಪರಂಪರಾ ಏವ ತದ್ ವಿಷಯ ಅನುಷ್ಠೇಯ ಇತಿ ಜ್ಞಾಪನ. ಲೋಕ ಇತಿ ಸಜ್ಜನೋ ವಿವಕ್ಷಿತ ನಷ್ಟೇ ಅದರ್ಶನಂ ಗತೆ ಧರ್ಮಜ್ಞಾನೆ ಯಸ್ಯ ತಸ್ಮಿನ್ ಲೋಕೆ ವಿಷಯ ಕೃಪಾಲೋಕಿಹಿ. ಮುಂದೆ ಹೇಳಿದರು ಧರ್ಮೋ ನಿವೃತ್ತಿ ಲಕ್ಷಣ. ಇಲ್ಲಿ ಜ್ಞಾನ ಅಂತ ಪದ ಉಪಯೋಗಿಸಲಿಲ್ಲ. ಏನಂತ ಹೇಳಿದರು, ಧರ್ಮ ನಷ್ಟ ಆಗಿತ್ತು ಅಂತ ಹೇಳಿಬಿಟ್ಟು, ಜ್ಞಾನ ನಷ್ಟ ಆಗಿತ್ತು ಅಂತ ಹೇಳಬೇಕು ಬೇಡ, ಧರ್ಮ ನಷ್ಟ ಅಂತ ಹೇಳಿದರು. ಅಂದರೆ ಭಾಳ ಇಂಪಾರ್ಟೆಂಟ್ ಅದು. ಧರ್ಮ ಬೇರೆ, ಜ್ಞಾನ ಬೇರೆ. ಧರ್ಮ ಅಂಬೋದು ಆಚಾರ, ಜ್ಞಾನ ಅಂಬೋದು ಥಿಯರಿ. ಮತ್ತು ಜ್ಞಾನನಾಶ ಅಂತ ಹೇಳಿದ್ರು ಧರ್ಮನಾಶ ಯಾಕಾಯಿತು ಅಂತ ಕೇಳಿದರೆ, ಧರ್ಮದಿಂದನೇ ಜ್ಞಾನ ಬರೋದು ಮುಂದೆ. ಕರ್ಮಣ ಜ್ಞಾನ ಮಾತನು ಅಂತ. ಹುಡುಗ ಕ್ಲಾಸ್ಗೆ ಹೋಗೋದಿಲ್ಲ ಅಂದಮೇಲೆ ನೀನು ಫೇಲ್ ಆಗೋದು ಗ್ಯಾರಂಟಿ ಇದ್ದಾಗಲೇ, ಅರ್ಥ ಆಯ್ತಾ? ಕ್ಲಾಸ್ಗೆ ಹೋದರೂ ಪಾಸ್ ಆಗ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಏನು ಮಾಡಬೇಕು ಮುಂದೆ ಅವನು? ಓದಬೇಕು. ಇನ್ನು ಕ್ಲಾಸ್ಗೆ ಹೋಗಿಲ್ಲ ಅಂದರೆ ಓದೋದು ರೂಲ್ಡ್ ಔಟ್ ಅಲ್ಲಿ. ಅದು ಧರ್ಮನೇ ಬಿಟ್ಟಿದ್ರು ಜನ. ಅದಕ್ಕೆ ನಮ್ಮ ಪದ್ಧತಿ ಧರ್ಮ ಉಳಿಸಿ ಧರ್ಮ ಉಳಿಸಿ ಅಂತ ಹೇಳ್ತಾ. ಧರ್ಮ ಉಳಿಸಿದ್ರೆ ಏನು ಉಳಿಯುತ್ತೆ? ಜ್ಞಾನ ಉಳಿಯುತ್ತೆ. ಬರೀ ಜ್ಞಾನ, ಜ್ಞಾನ ಅಂಬೋದು ಕಣ್ಣಿಗೆ ಕಾಣೋದಿಲ್ಲ, ಧರ್ಮ ಕಣ್ಣಿಗೆ ಕಾಣುತ್ತೆ. ಆದ್ದರಿಂದ ಧರ್ಮ ಜ್ಞಾತ್ವ ಉತ್ಪಾದನೀಯ ನ ತಥಾ ಇದಂ ಇತ್ತು ಜ್ಞಾನ ಪರಂಪರ ಇವ ತದ್ವಿಷಯ ಅನುಷ್ಠೇಯ ಇತಿ ಜ್ಞಾಪನ. ಜ್ಞಾನದ ಮೂಲಕನೇ ನಾವು ಸದ್ಗತಿ ಹೋಗಬೇಕು. ಧರ್ಮ ಅದಕ್ಕೆ ಕಾರಣ. ಅದು ಧರ್ಮನೇ ಲೋಪ ಆಗಿತ್ತು ಅಂದರೆ ಏನು ಮಾಡಬೇಕು? ನಮಗೆ ತುಂಬ ಜನ ಗೊತ್ತಿರೋದಿಲ್ಲ. ಇವತ್ತು ಗಂಡ ಒಬ್ಬ ಜಾತಿ, ಹೆಂಡತಿ ಒಂದು ಜಾತಿ, ನೋಡೋದಕ್ಕೇನು ಅನಿಸೋದಿಲ್ಲ ಇವರಿಗೆ. ಮಗು ಹುಟ್ಟಿದ ಮುಂದೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಅದು ಏನು ತಪ್ಪೋಯ್ತು? ಈಗ ವರ್ಣಾಶ್ರಮನೇ ಹೊರಟೋಯ್ತು ಅಲ್ಲಿ. ವರ್ಣಾಶ್ರಮ ಹೊರಟೋದಾಗ ಜ್ಞಾನದ ವ್ಯವಸ್ಥೆನೇ ತಪ್ಪೋಯ್ತು. ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ ಸೇರಿಸ್ಬಿಟ್ಟು ಏನಾಗುತ್ತೆ ಯೋಚನೆ ಮಾಡಿ. ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಸೇರಿಸ್ಬಿಟ್ಟು ಏನಾಗುತ್ತೆ? ಫುಲ್ ಆಫ್ ಕನ್ಫ್ಯೂಷನ್. ಏನೇನೋ ತಾರು ಗೊತ್ತಾಗೋದಿಲ್ಲ. ಸಾಂಕರ್ಯ ಅಂದ್ರೆ ಅದು ಮಿಕ್ಸ್ಚರ್ ಹಾಕಿಬಿಟ್ರೆ ಹೇಗಿರುತ್ತೆ? ಕಂಪ್ಯಾಟಿಬಲ್ ಆಗಬೇಕು. ನಾನ್ ಕಂಪ್ಯಾಟಿಬಲ್ ಯಾವುದು ಸೇರಿಸಬಾರದು. ಅದು ವರ್ಣಗಳಲ್ಲಿ ಆ ರೀತಿ ಇದ್ದಾಗ ವ್ಯವಸ್ಥೆ ಇರೋದು. ಅವನೇನು ಶಾಸ್ತ್ರಗೀತ ಓದೋದು ಬೇಡ. ಸರಿಯಾದ ಮದುವೆ ಆಯಿತು, ಮಕ್ಕಳು ಹುಟ್ಟಿದ್ರು, ಮುಂದೆ ಅವ್ರಿಗೆ ಜ್ಞಾನ ಬರೋ ಚಾನ್ಸ್ ಇದೆ. ಅರ್ಥ ಆಯ್ತಾ? ಇಲ್ಲಾದರೆ ರೂಟ್ ಔಟ್ ಬೂಲ್ದಲ್ಲೇ ತೆಗೆದಾಗಲೇ. ಅರ್ಥ ಅದಕ್ಕೆ ಧರ್ಮ ಉಳಿಸ್ಬೇಕು ಅಂತ ಅದಕ್ಕೆ ಹೇಳೋದು. ಜ್ಞಾನ ಉಳಿಸ್ಬೇಕಾದ್ರೆ ಏನು ಬೇಕು? ಯಾವಾಗಲೂ ಹೆಚ್ಚು ಪರಿಶ್ರಮ ಬೇಕು. ಧರ್ಮ ಉಳಿಸೋದು ಸುಲಭ, ಅದರಿಂದ ಬರೋ ಪ್ರಯೋಜನ ಭಾರಿ ದೊಡ್ಡದು. ಅಲ್ಲೇ ಕಳ್ಕೊಂಡ್ಬಿಟ್ರೆ ಹೋಗುತ್ತೆ ನಮ್ಮಲ್ಲಿ. ಅದೇ ಧರ್ಮ ಹೋಗ್ತಾ ಇದೆ, ಧರ್ಮ ಹೋಗ್ತಾ ಇದೆ ಅನ್ನೋ ಮಾತಿನಲ್ಲಿ ಆ ಅರ್ಥ ಕಾಣುತ್ತೆ. ಅದು ಉಳಿಸ್ಬೇಕು ಯಾವಾಗಲೂ. ಉಳಿಸ್ಲಿಕ್ಕೆ ಏನು ಮಾಡಬೇಕು? ಜ್ಞಾನ ಇರಬೇಕು, ಶಕ್ತಿ ಇರಬೇಕು. ಅದು ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಮೊದಲು ಸಾಮಾನ್ಯ ಜ್ಞಾನ ಇರುತ್ತೆ, ಅದೇ ಹೇಳುತ್ತೆ. ಮೊದಲು ಸಾಮಾನ್ಯ ಜ್ಞಾನ ಇರುತ್ತೆ. ಧರ್ಮಾಚರಣೆ ಮಾಡ್ತಾ ಹೋದಂತೆ ಜ್ಞಾನ ಏನಾಗುತ್ತದೆ? ಅದಕ್ಕೆ ನಮ್ಮಲ್ಲಿ ಎಮ್ಮೆಯಾಗಿ ಸೇರಿಬಿಡ್ತಾನೆ, ಲೆಕ್ಚರ್ ಆಗಿಬಿಡ್ತಾನೆ. ಅವ್ನ ಕ್ವಾಲಿಫಿಕೇಶನ್ ಹಾಗೆ ಇರುತ್ತೆ. ಸರ್ವಿಸ್ ಆಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಂತೆ ಏನು ಮಾಡ್ತಾರೆ? ಸಂಬಳ ಜಾಸ್ತಿ ಮಾಡ್ತಾರೆ. ಅದಕ್ಕೋಸ್ಕರ ಅನುಷ್ಠಾನದಿಂದಾಗಿ ಅವನು ಜ್ಞಾನ ದೃಢ ಆಯಿತು. ಅರ್ಥ ಆಯ್ತಾ? ಈಗ ಜ್ಞಾನದಿಂದ ಜ್ಞಾನ ಬಂತು ನಮಗೆ. ಅದನ್ನು ಅನುಷ್ಠಾನಕ್ಕೆ ತಂದಾಗ ಜ್ಞಾನ ಇನ್ನೂ ಕೂಡ ಏನಾಗುತ್ತದೋ ದೃಢವಾಗುತ್ತೆ. ಅದೇ ದೃಷ್ಟಿಯಲ್ಲಿ ನಮಗೆ ಜ್ಞಾನ ಬರಬೇಕು ಅಂದರೆ ಮೊದಲು ಪ್ರವೇಶದ ಜ್ಞಾನ, ಆಮೇಲೆ ಅನುಷ್ಠಾನದ ಜ್ಞಾನ, ಅದರಿಂದ ಪೂರ್ಣ ಜ್ಞಾನ, ಅದರಿಂದ ಮೋಕ್ಷ. ಅರ್ಥ ಆಯ್ತಾ? ಈಗ ಜ್ಞಾನ ಎರಡು ವಿಧ. ಜ್ಞಾನ ಎರಡು ವಿಧ, ಸಾಮಾನ್ಯ ಜ್ಞಾನವೇ, ವಿಶೇಷ ಜ್ಞಾನವೇ. ಸಾಮಾನ್ಯ ಜ್ಞಾನ ಇದ್ದರೆ ಮಾತ್ರ ವಿಶೇಷ ಜ್ಞಾನ ಕೊಡಲಿಕ್ಕೆ ಸಾಧ್ಯ. ಏನು ಗೊತ್ತಿದ್ರು ಏನು ಪಾಠ ಹೇಳೋದು ಅಂತಾರಲ್ಲ ಹಾಗೆ. ಲಕ್ಷಣಾಯಾಶ್ಚ ಪ್ರಯೋಜನಂ ಯಥಾ ಧರ್ಮೋ ಜ್ಞಾತ್ವ ನಷ್ಟೇ ಅದರ್ಶನೆ ಗತೆ ಧರ್ಮಜ್ಞಾನೆ ಯಶ ತಸ್ಮಿನ್ ಲೋಕೆ ವಿಷಯ ಕೃಪಾರುಭಿ. ಬ್ರಹ್ಮಾದಿ ದೇವತೆಗಳು ನಮ್ಮ ಇನ್ನೊಂದು ಸ್ವಾರಸ್ಯ ಇದೆ. ದೇವತೆಗಳ ಮೇಲೆ ಭಾರಿ ಕೃಪೆ ಮಾಡಬೇಕಾದ್ರೆ ನಮ್ಮ ಮನೆ ಇಲ್ಲ, ಭಾರಿ ಕೃಪೆಯನ್ನು ಮಾಡೋದಿಲ್ಲ. ದುಡ್ಡಿಲ್ಲ, ಭಾರಿ ಕೃಪೆ ಮಾಡೋದಿಲ್ಲ. ಜ್ಞಾನ ಇಲ್ಲ, ಅವ ಕೃಪೆ ಮಾಡ್ತಾರೆ. ಅದಕ್ಕೆ ಯಾವುದಕ್ಕೆ ಕೇಳಬೇಕು ಯಾವಾಗಲೂ ದೇವತೆಗಳಲ್ಲಿ? ನಾವು ಜ್ಞಾನನ ಕೇಳಿಬಿಟ್ರೆ ಟಾಪ್ ಪ್ರಯಾರಿಟಿ ಕೊಟ್ಟು ಏನು ಮಾಡ್ತಾರೆ? ನಮಗೆ ಅನುಗ್ರಹ ಮಾಡ್ತಾರೆ. ಉಳಿದು ಕೊಟ್ಟರೆ ಅದು ಸಾಮಾನ್ಯ. ಜ್ಞಾನ ಅನ್ನ ಎರಡು ಬಹಳ ಇಂಪಾರ್ಟೆಂಟ್. ಅನ್ನಕ್ಕೆ ಇಲ್ಲ ಅನ್ನಬಾರ್ದು. ಯಾತಕ್ಕೆ? ದೇಹ ಉಳಿಬೇಕು. ಆ ದೇಹ ಯಾತಕ್ಕೆ ಉಳಿಬೇಕು? ಜ್ಞಾನಕ್ಕೋಸ್ಕರ. ಸೊ ಜ್ಞಾನ, ಜ್ಞಾನ ಇಲ್ಲ ಅನ್ನಬಾರ್ದು, ಅನ್ನ ಇಲ್ಲ ಅನ್ನಬಾರ್ದು. ಅದಕ್ಕೆ ಆಚಾರ್ಯ ಹೇಳಿದ್ರು, ಉಪನಿಷತ್ ಹೇಳಿದಲ್ಲ, ಯಾರು ಬಂದಾಗ ಹೊಸತೌನ ಪ್ರತ್ಯಕ್ಷಿತ ಗುರುಕುಲವಾಸ ಮಾಡ್ತೇನೆ ಅಂತ ಬಂದು ಇಲ್ಲ ಅಂತ ಹೇಳಬೇಡಿ ಅಂತ ಹೇಳ್ತಾರೆ. ಯಾತಕ್ಕೆ? ಜ್ಞಾನ ಇಲ್ಲ ಅಂತ ಹೇಳಿದಾಗತ್ತೆ. ಊಟಕ್ಕೆ ಬಂದವರಿಗೆ ಅನ್ನ ಇಲ್ಲ ಅಂತ ಹಾಗೆ ಹೇಳಬಾರ್ದು, ಪಾಠಕ್ಕೆ ಬಂದವರಿಗೆ ಪಾಠ ಇಲ್ಲ ಅಂತ ಹೇಳಬಾರ್ದು. ಯಾವಾಗ ಹೇಳಬೇಕು? ಆದರೆ ಒಂದು ವ್ಯತ್ಯಾಸ ಇದೆ, ಅನ್ನಕ್ಕೆ ಯಾರಿಗೂ ಹೇಳಬಾರ್ದು. ಎಂಥ ಅಯೋಗ್ಯನಾಗಿದ್ದರೂ ಹೇಳಬಾರ್ದು. ಜ್ಞಾನಕ್ಕೆ ಮಾತ್ರ, ಅಯೋಗ್ಯನಾಗಿದ್ದರೆ ಮಾತ್ರ ಇಲ್ಲ ಅಂತಲೇ ಹೇಳಬೇಕು. ಕರ್ಣನಿಗೆ ಹೇಳ್ಕೊಡೋದಿಲ್ಲ ಅಂತ ಹೇಳಿದಾರಲ್ಲ ಹಾಗೆ, ಗೊತ್ತಾಯ್ತಾ? ಅಯೋಗ್ಯನಾಗಿದ್ದರೆ ಇಲ್ಲ ಅಂತಲೇ ಹೇಳಬೇಕು. ಯೋಗ್ಯರಾಗಿದ್ದರೆ ಮಾತ್ರ ಇಲ್ಲ ಅಂತ ಹೇಳಲೇಬಾರ್ದು. ಇದನ್ನು ಅರ್ಥ ಮಾಡ್ಕೊಂಡು ಡಿಫರೆನ್ಸ್ ಇದೆ. ಆದರೆ ಯೋಗ್ಯನಾಗಿದ್ರೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅರ್ಥ ಆಯ್ತಾ? ಬೇರೆ ಕೆಲಸ ಇದೆ ಅಂತ ಹೇಳಬಾರ್ದು. ಯಾಕೆ? ಈ ಕೆಲಸ ಎಲ್ಲಕ್ಕಿಂತ ದೊಡ್ಡದಾದ್ರೆ ಬೆಸ್ಟ್ ಬೇರೆ ಕೆಲಸ ಇದೆ ಅಂತ ಹೋದ್ರೆ ಗತಿ ಏನ? ಅಪಾಯಿಂಟ್ ಆಗಿರೋದೆ ಪಾಠ ಮಾಡಲಿಕ್ಕೆ. ಬೇರೆ ಕೆಲಸ ಇದೆ ಅಂದ್ರೆ ರಿಸೈನ್ ಮಾಡುವಂತಾರಷ್ಟೇ. ತಸ್ಮಿನ್ ಲೋಕೆ ವಿಷಯ ಕೃಪಾಲುಹಿಹಿ ಮುಂದೆ ಹೇಳಿದ್ದಾರೆ. ಯದ್ಯಪಿ ಸ್ಪೃಹಿ ಗೃಹಿ ಇತ್ಯಾದಿನ ಕೃಪೆಯೇ ಅಲುಜ್ ಪ್ರತ್ಯಯೋ ನ ವಿಹಿತ ತಥಾಪಿ ವ್ಯಾಕರಣಾಂತರ ಬಲಾದವಗಂತವ್ಯ ಕಲಶ ವಾಚಿ ವಾ ಅಲು ಶಬ್ದ ಕೃಪಾಪೂರ್ಣ ಕಲಶೈರಿತ್ಯರ್ಥ. ಇಲ್ಲಿ ಕೃಪಾಲು ಅಂತೇಳಿ ಉಪ ಕೃಪಾಲವ ಅಂತ ಬರಬೇಕಾಗಿತ್ತು. ಕೃಪಾಲು ಕೃಪಾಲವ ಶಬ್ದ ಕೃಪಾಲುಭಿ ಅಂತಾಗಿದೆ. ಲು ಅಂತ ಯಾಕೆ ಬಂತು ಅಂತ ಕೇಳಿದ್ರೆ, ಯದ್ಯಪಿ ಈ ಸೂತ್ರ ಪ್ರಕಾರ ಬರಬಾರದು. ಯಾತಕ್ಕೆ ಬಂದಿದೆ ಅಂದ್ರೆ, ಈ ಸೂತ್ರ ಪ್ರಕಾರ ಬರೋದಿಲ್ಲ. ವ್ಯಾಕರಣಾಂತರ ಬಲಾದವಗಂತವ್ಯ, ಬೇರೆ ವ್ಯಾಕರಣದ ಪ್ರಕಾರ ಬರುತ್ತೆ, ಆದ್ರಿಂದ ಓಕೆ ಅಂತ ಹೇಳ್ಬಿಟ್ಟು. ವ್ಯಾಕರಣ ಒಂದೇ ಇಲ್ಲ ಈ ಮತ್ತೆ, ಅದೇ ಒಂಬತ್ತು ವ್ಯಾಕರಣ ಇರೋದು. ಮತ್ತೆ ಒಂಬತ್ತು ವ್ಯಾಕರಣ ಇದೆ. ಅದಕ್ಕೆ ಮೂಲಭೂತ ವ್ಯಾಕರಣ ಯಾವುದು? ಮಹಾವ್ಯಾಕರಣ. ಸಾಕ್ಷಾತ್ ವೇದವ್ಯಾಸರೇ ಬರೆದಿದ್ದು. ಇದು ಪಾಣಿನಿ ವ್ಯಾಕರಣ ಅಂಬೋದು ಏನದು? ಇತ್ತೀಚಿನ ವ್ಯಾಕರಣ. ಆದ್ದರಿಂದ ಇದಕ್ಕೆ ಸೂಟ್ ಆಗೋದಿಲ್ಲ ಅಂತ ಬಿಡ್ಲಕ್ಕೆ ಹೋಗಬಾರ್ದು. ಪ್ರಾಚೀನ ವ್ಯಾಕರಣ ಸೂಟ್ ಆಗುತ್ತಾದ್ರೆ ಒಪ್ಕೊಂಬೋಣ. ಟೀಕರಾಯರು ಇಷ್ಟೆಲ್ಲ ಇಲ್ಲಿ ಹೇಳಿದವರು, ತಾವೇ ಪದ ಉಪಯೋಗಿಸ್ತಾರೆ. ಅದನ್ನು ಎಲ್ಲಿ ಉಪಯೋಗಿಸ್ತಾರೆ? ರಮಾನಿವಾಸು ಚೇತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ಭವತ್ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೆ ಅಂತ ಸುಧಾದಲ್ಲಿ ಹೇಳಿದರು. ಇದರಲ್ಲಿ ಹೇಳಬೇಕಾದ್ರೆ, ಶ್ರೀಬದ್ಧ ಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಭೋ ನಿಧಯೋ ಅಮಲಾಯೇ ಕೃಪಾಲವ ಪಂಕಜನಾಭ ತೀರ್ಥಾಹ ಕೃಪಾಲವ ಸ್ಯಾತ್ ಮಯಿ ನಿತ್ಯಮೇಷಾಂ. ಎಲ್ಲಿದ್ದದು? ತತ್ವಪ್ರಕಾಶಿಕ. ಕೃಪಾಲವದ್ದು ಉಪಯೋಗಿಸ್ತಾರೆ. ಅಲ್ಲೇನು ಬರೆಯೋದಿಲ್ಲ ಅವರು, ಇಲ್ಲಿ ಬರದಾಗಿಬಿಟ್ಟಿದೆ. ಇದನ್ನೆಲ್ಲ ಕೂಡ ಟಿಪ್ಪಣಿಕಾರ ಇದೆಲ್ಲ ವಾಕ್ಯ ತಗೊಂಡು ಪ್ರೂವ್ ಮಾಡ್ತಾರೆ. ಟೀಕಾರ ಇಲ್ಲೇನು ತಾವು ಬರೆದಿ, ತಾವು ಅಲ್ಲೇನು ಬರೀತಾರೆ, ಇಲ್ಲಿ ಕಾರಣ ಉತ್ತರ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ತತ್ವಪ್ರಕಾಶ ಓದಾಗ ಉತ್ತರ ಸಿಗೋದಿಲ್ಲ, ಇದರಿಂದ ತಗೊಂಡ್ಬಿಟ್ರೆ ಉತ್ತರ ಸಿಗುತ್ತೆ. ಆದ್ದರಿಂದ ಯಾರೇ ಒಬ್ಬ ಗ್ರಂಥಕಾರ ಏನಾದರೂ ಬರೆದಿದ್ರೆ ಅವ್ರು ಎಲ್ಲ ಗ್ರಂಥ ಓದಿದರೆ ಉತ್ತರ ಸಿಕ್ಬಿಡೋದು. ಉತ್ತರ ಇಲ್ಲವರಿಗೆ ಅದು ಸಂಶಯ ಉಳಿದ್ಬಿಡುತ್ತೆ ಅಷ್ಟೇ. ಮೋಕ್ಷ ಸಾಧನ ಮೋಕ್ಷ ಆದ್ದರಿಂದ ಕಲಶವಾಚೀವ ಆಲು ಶಬ್ದ ಕೃಪಾಪೂರ್ಣ ಕಲಶೈರ್ ಇತ್ಯರ್ಥ. ಆಲು ಶಬ್ದಕ್ಕೆ ನಾವು ಕೃಪಾನ್ ಶಬ್ದದಿಂದ ಬಂದಿಲ್ಲ, ಅದು ಆಲು ಒಂದು ಪದನೇ ಬೇರೆ ಇದೆ. ಆಲು ಅಂದರೆ ಕಲಶ ಅಂತ ಅರ್ಥ. ಕಲಶ ಅಂದರೆ ಕುಂಭ ಅಂತ ಅರ್ಥ. ಕುಂಭ ಅಂದರೆ ಹೇಗೆ ಅಂದರೆ, ಕರುಣೆಯ ತುಂಬಿದ ಕಲಶ ಇದ್ದಾಗಿದ್ದಾರೆ ದೇವತೆಗಳು. ಅಂಥವರು ಪ್ರಾರ್ಥನೆ ಮಾಡಿದರು. ದೇವತೆಗಳಲ್ಲಿ ಗುರುಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಯಾವಾಗಲೂ? ಕಾರುಣ್ಯವನ್ನು, ಕರುಣಾಸಂಧಿ. ಗುರುಗಳ ಕರುಣದಿಂದ ಆಪನಿತೂಪ ಹೇಳುವೆ ಪರಮ ಭಗವದ್ ಭಕ್ತರು ಇದನ್ನು ಆಧರದಿ ಕೇಳುವು. ದೊಡ್ಡವರಲ್ಲಿ ಯಾವಾಗಲೂ ಕರುಣೆಯನ್ನು ಗುಣ ಇರೋದ್ರಿಂದ ಇವರು ಕೇಳಲಿ ಬಿಡಲಿ, ಇವರ ಅವಸ್ಥೆ ನೋಡ್ಬಿಟ್ಟು ಅವ್ರು ಏನು ಮಾಡಿದರು? ದಯವಿಟ್ಟು ಅನುಗ್ರಹ ಮಾಡಬೇಕು ದೇವರನ್ನು ಪ್ರಾರ್ಥನೆ ಮಾಡಿದರು. ಕೃಪೆ ಇರೋದೇ ಕಾರಣ ಅದಕ್ಕೆ. ಮೋಕ್ಷ ಸಾಧನ ಯೋಹೋ ಧರ್ಮಜ್ಞಾನ ಯೋಹೋ ಅದರ್ಶನಾತ್ ಸಂಸಾರೇ ಕ್ಲಿಶ್ಯಮಾನಾನ್ ಸಜ್ಜನಾನ್ ಅವಲೋಕ್ಯ ಉತ್ಪನ್ನ ಕೃಪೈರಿತಿ ಯಾವತ್ತೇ. ಮೋಕ್ಷ ಸಾಧನಕ್ಕೆ ಬೇಕಾದ ಧರ್ಮ ಮತ್ತು ಜ್ಞಾನ ಎರಡೂ ಕೂಡ ಮರಿಯಾಗಿದ್ದರಿಂದ ಸಂಸಾರದೊಳಗೆ ಕ್ಲೇಶಕ್ಕೊಳಗಾಗಿದ್ದಂತಹ ಸಜ್ಜನರನ್ನು ನೋಡಿ, ಇಲ್ಲಿ ಲೋಕ ಅಂದರೆ ಜನ, ಜನ ಅಂದರೆ ಸಜ್ಜನರು, ಸಜ್ಜನರನ್ನು ನೋಡಿಬಿಟ್ಟು ಬ್ರಹ್ಮಾದಿ ದೇವತೆಗಳು ಕೃಪೆಯಿಂದ ದೇವರನ್ನು ಪ್ರಾರ್ಥನೆ ಮಾಡಿದರು. ಅನ್ಯ ಪದಾರ್ಥಾನಾಂ ದೇವಾನಾಂ ಬ್ರಹ್ಮರುದ್ರೇಂದ್ರಾದಿವೀತಿ ವಿಶೇಷಣಂ ತತ್ ಪ್ರಸಿದ್ಧ ಪ್ರಭಾವಾನಾಮಪಿ ಭಗವದಿತರೇಶಾಂ ಅಶಕ್ಯಮಿದಂ ಕಾರ್ಯಮಿತಿ ಜ್ಞಾಪನಾರ್ಥಂ. ಇಲ್ಲಿ ಬ್ರಹ್ಮರುದ್ರಾದಿಗಳನ್ನು ಹೆಸರು ಯಾತಕ್ಕೆ ಹೇಳಿದರು ಅಂದರೆ, ಅವರಿಗೆ ಮಾ ಸ್ವಾತಂತ್ರ್ಯ ಮಾಡೋಕ್ಕೆ ಅವರಿಗೆ ಸಾಧ್ಯ ಇರಲಿಲ್ಲ ಅಂತ ಗೊತ್ತಾಗೋದ್ರಿಂದ ವಿಟ್ಟು ಸರ್ವತ್ವ ಅಂತ ಗೊತ್ತಾಗುತ್ತೆ ಅಂತ ಹೇಳೋದಕ್ಕೆ ಮಾಡಿದರು. ಜ್ಞಾನಪದೇನ ಧರ್ಮೋಪಿ ಉಪಲಕ್ಷ್ಯತೆ. ಜ್ಞಾನ ಮತ್ತು ಧರ್ಮ, ಇಲ್ಲಿ ಸ್ವಾರಸ್ಯ ನೋಡಿ. ಜನಕ್ಕೇನಾಗಿತ್ತು? ಧರ್ಮಜ್ಞಾನ ಹೋಗಿತ್ತು. ಪರಮಾತ್ಮನ ಜ್ಞಾನ ಕೊಡು ಅಂತ ಕೇಳಿದರು ಅಂತ ಹೇಳಿದರು. ಧರ್ಮಜ್ಞಾನ ಕೊಡು ಅಂತ ಕೇಳಿದರು ಅಂತ ಹೇಳಬೇಕೋ ಇಲ್ವೋ? ಹೋದಾಗ ಧರ್ಮ ಹೋಗಿತ್ತು, ಜ್ಞಾನ ಕೊಡು ಅಂದ್ರೆ ಅರ್ಥ ಏನು? ಜ್ಞಾನ ಬಂದರೆ ಏನಾಗುತ್ತೆ? ಧರ್ಮನೂ ಉಳಿಯುತ್ತೆ ಅಂತ ಅರ್ಥ ಆಯ್ತಾಗ. ತುಪ್ಪ ಇಲ್ಲ ಬೆಣ್ಣೆ ಕೊಡು ಅಂತ ಕೇಳಿದರೆ ಹಾಗೋ ಹಾಗೆ, ಬೆಣ್ಣೆ ಅಲ್ಲೇ ತುಪ್ಪ ಬೇಕಾದ್ರೆ ಬೆಣ್ಣೆ ಯಾಕೆ ಕೇಳಿದರೆ ಅಂದರೆ, ಬೆಣ್ಣೆಯಿಂದ ಏನು ಬರುತ್ತೆ? ತುಪ್ಪ ಬಂದೇ ಬರುತ್ತೆ. ಅದರಿಂದಾಗಿನೇ ಅದು ಇನ್ನೂ ಶುದ್ಧವಾಗಿ ಬರುತ್ತೆ. ಆದ್ದರಿಂದ ಜ್ಞಾನ ಕೊಡು ಅಂದ್ರೆ ಒಂದೇ, ಧರ್ಮ ಕೊಡು ಅಂದ್ರೆ ಒಂದೇ. ಇದೆಲ್ಲ ಸ್ಪಷ್ಟೀಕರಣ ಕೊಡೋದ್ರಿಂದ ಶಾಸ್ತ್ರಜ್ಞರು ಉಪಯೋಗಿಸೋ ಪದಗಳನ್ನು ನಾವು ಆಳವಾಗಿ ಯೋಚನೆ ಮಾಡಿದಾಗ ಸರಿಯಾದ ಅರ್ಥ ಆಗುತ್ತೆ ಅಂತ ತಾತ್ಪರ್ಯ. ಜ್ಞಾನಪದೇನ ಧರ್ಮೋಪಿ ಉಪಲಕ್ಷ್ಯತೆ ಸಮಕಕ್ಷತ್ವ ನಿರಾಸಾಯ ಸ್ವಶಬ್ದೇನ ಅಗ್ರಹಣಂ. ಮತ್ತೆ ಹಾಗಿದ್ರೆ ಧರ್ಮನೂ ಸೇರಿಸ್ಬಿಡ್ಬೇಕಾಗಿತ್ತು ಅಂದರೆ ಸಮಕಕ್ಷ ಆಗಬಾರ್ದು. ಧರ್ಮ ಇದಕ್ಕೊಟ್ಟು ಜ್ಞಾನ ಅಲ್ಲ. ಯಾವ್ದು ದೊಡ್ಡದು? ಜ್ಞಾನ ದೊಡ್ಡದು. ಅದಕ್ಕೋಸ್ಕರ ಜ್ಞಾನನೇ ಹೇಳಿಬಿಟ್ರು. ಜ್ಞಾನನೇ ಒತ್ತು ಹೇಳ್ತಾರೆ. ಅದು ಇವತ್ತು ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯೆನ್ಸ್ ಎರಡು ಕೇಳ್ತಾರೆ. ಎರಡರಲ್ಲಿ ಯಾವ್ದು ದೊಡ್ಡದು? ಕ್ವಾಲಿಫಿಕೇಶನ್ ದೊಡ್ಡದು. ಒಬ್ಬನು ಕ್ವಾಲಿಫಿಕೇಶನ್ ಇಲ್ಲ, ಸರ್ವಿಸ್ ಭಾರಿ ಇದೆ, ಇನ್ನೊಬ್ಬನು ಫ್ರೆಷರು, ಅವನು ಕ್ವಾಲಿಫಿಕೇಶನ್ ಇದೆ. ಯಾರನ್ನು ತಗೊಳ್ತಾರೆ? ಕ್ವಾಲಿಫಿಕೇಶನ್ ಇದ್ದವನು. ಇವನು BA 10 BA BA BEd ಆಗಿ 10 ವರ್ಷ ಸರ್ವಿಸ್ ಮಾಡಿಬಿಟ್ಟಿದ್ದಾನೆ, 20 ವರ್ಷ ಸರ್ವಿಸ್ ಮಾಡಿದ್ದಾನೆ. ಇನ್ನೊಬ್ಬರು MA ಫ್ರೆಷರ್ ಬರ್ತಾನೆ, MA ಕ್ವಾಲಿಫಿಕೇಶನ್ ಬೇಕು, ಲೆಕ್ಚರ್. ಯಾರನ್ನು ತಗೋತಾರೆ? ಎಕ್ಸ್ಪೀರಿಯನ್ಸ್ ಕೌಂಟ್ ಮಾಡ್ತಾರೆ. ಇದ್ಬಿಟ್ಟರೆ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ, ಇಲ್ದವರು ಕೌಂಟ್ ಆಗೋದಿಲ್ಲ. ಅದಕ್ಕೆ ಜ್ಞಾನಾಂಬ ದೊಡ್ಡದಾದ್ರಿಂದ ಅದನ್ನು ಒತ್ತಿ ಹೇಳ್ತಾರೆ. ಸಮಕಕ್ಷತ್ವ ನಿರಾಸಾಯ ಎಂದು ಒಂದೇ ಸ್ಟೇಟಸ್ ಒಪ್ಪಬಾರದು. ಕರ್ಮಜ್ಞಾನಗಳಿಗೆ ಒಂದೇ ಹಂತ. ತುಂಬ ಜನಗಳು ಏನು ಮಾಡ್ತಾರೆ ಗೊತ್ತಾ, ಕರ್ಮದಷ್ಟೇ ಬೆಲೆ ಜ್ಞಾನಕ್ಕಿದೆ, ಜ್ಞಾನದಷ್ಟೇ ಬೆಲೆ ಕರ್ಮಕ್ಕಿದೆ ಅಂತ ಹೇಳ್ತಾರೆ. ಹೇಳಬಾರ್ದು. ಕರ್ಮಕ್ಕಿಂತ ಯಾವ್ದು ದೊಡ್ಡದು? ಜ್ಞಾನ ದೊಡ್ಡದು. ಆದರೆ ಜ್ಞಾನಕ್ಕೆ ಬರಬೇಕಾದ್ರೆ ಕರ್ಮ ಬೇಕು, ನಿಜ. ಆದರೆ ಎರಡು ಈಕ್ವಲ್ ಅಲ್ಲ. ಇವತ್ತು ಬಿ ಎ ಓದ್ದೆ ಎಮ್ ಎ ಓದಕ್ಕೆ ಬರೋದಿಲ್ಲ ಅಂಥೇಳಿ ಬಿ ಎ ಇಟ್ಕೊಟ್ಟು ಎಮ್ ಎ ಅಲ್ಲ. ಅರ್ಥ ಆಯ್ತಾ? ಬಿ ಎ ಓದ್ದೆ ಹೋದರೆ ಎಮ್ ಎ ಓದಕ್ಕೆ ಬರೋದಿಲ್ಲ ಅಂದ ಮಾತ್ರಕ್ಕೇನೆ ಬಿ ಎ ಇಟ್ಕೊಟ್ಟು ಎಮ್ ಎ ಹೇಗಲ್ವೋ, ಕರ್ಮ ಮಾಡದೆ ಹೋದರೆ ಜ್ಞಾನ ಬರೋದಿಲ್ಲ ಅಂದ ಮಾತ್ರಕ್ಕೇನೆ ಕರ್ಮ ಇಟ್ಕೊಟ್ಟು ಜ್ಞಾನ ಅಲ್ಲ. ಕೆಲವು ಮತ್ತವರು ಇದ್ದಾರೆ ಜ್ಞಾನ ಕರ್ಮ ಎರಡು ಒಟ್ಟಿಗೆ ಈಕ್ವಲ್ ಆಗಿದ್ದರೆ ಮಾತ್ರ ಮೋಕ್ಷ ಅಂತ ಹೇಳ್ತಾರೆ. ಈಕ್ವಲ್ ಅಂತ ಪದ ಉಪಯೋಗಿಸ್ಬಾರ್ದು. ಜ್ಞಾನ ಏನದು? ತುಂಬ ಮೇಲಿಂದ, ಆದ್ದರಿಂದ ಕಂಪೇರ್ ಮಾಡಬಾರ್ದು. ಸಮಕಕ್ಷತ್ವ ನಿರಾಸಾಯ ಸ್ವಶಬ್ದೇನಾಗ್ರಹಣ ಏತಚ್ಚ ಪೂರ್ವೋತ್ತರೇಣ ಚ ಸಂಪದ್ಯತೆ ಜ್ಞಾನ ಪ್ರದರ್ಶನಾಯ ಅರ್ಥಿದೋ ಜ್ಞಾನ ಪ್ರದರ್ಶನಾಯ ಅವತಾರ. ಜ್ಞಾನ ಪ್ರದರ್ಶನಕ್ಕೋಸ್ಕರ ಕೇಳಿದರು, ಜ್ಞಾನ ಕೊಡಿಸ ಅವತಾರ ಮಾಡಿದ ಪರಮಾತ್ಮ ಭಗವಾನ್. ಸಮಗ್ರ ರಾವಣಾದಿಗಳು ಬಂದ ಕಾಲಕ್ಕೆ ಅಲ್ಲಿ ಜ್ಞಾನ ಪ್ರಶ್ನೆ ಬರಲಿಲ್ಲ. ಏನು ಹೇಳ್ತಾರೆ ಅಲ್ಲಿ? ಅವನು ಸಂಹಾರ ಮಾಡಬೇಕು, ಫಲ ಕಾರ್ಯವನ್ನು ಕೇಳ್ತಾರೆ. ಇಲ್ಲಿ ಬಂದಾಗ ಜ್ಞಾನ ಕಾರ್ಯವನ್ನು ಕೇಳ್ತಾರೆ. ಫಲ ಕಾರ್ಯಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ? ರಾಮರೂಪ, ಕೃಷ್ಣರೂಪ, ನರಸಿಂಹರೂಪಾದಿಗಳನ್ನು ತಗೊಡ್ತಾನೆ. ಜ್ಞಾನ ಕಾರ್ಯಕ್ಕೋಸ್ಕರ ವ್ಯಾಸರೂಪ, ಕಪಿಲ ರೂಪ, ವೇದವ್ಯಾಸಾದಿ ರೂಪಗಳನ್ನು ತಗೊಡ್ತಾನೆ. ಆದ್ದರಿಂದ ಜ್ಞಾನ ಕಾರ್ಯ ಪರಮಾತ್ಮನಿಗೆ ರೂಪರೂಪಗಳು ಭೇದ ಇಲ್ಲ, ವಿಶೇಷ ಇರೋದರಿಂದ ಆ ರೀತಿ ಮಾಡ್ತಾನೆ. ವೇದವ್ಯಾಸರ ಕೈಯಲ್ಲಿ ಗದಾ ಗದಾ ಕೊಟ್ಟಿಲ್ಲ, ಗದಾ ಚಕ್ರ ಇಟ್ಕೊಂಡಿಲ್ಲ. ಆದರೆ ಜ್ಞಾನ ಮುದ್ರ, ಅಭಯ ಮುದ್ರ ಅಷ್ಟೇ. ಅದರಲ್ಲಿ ತಗೊಂಡಾಗ ನರಸಿಂಹದೇವರ ಕೈಯಲ್ಲಿ ಅದು ಬೇರೆ ಆಯಿತು. ಯಾಕೆಂದ್ರೆ ಸಂಹಾರಕ್ಕೆ ಬಂದಿರೋದು. ಇದೆಲ್ಲ ಅರ್ಥ ಮಾಡ್ಕೊಂಡಾಗ ಯಾವ ರೂಪದಲ್ಲಿ ಏನಿರಬೇಕು ಅಂತ ಯೋಚನೆ ಮಾಡಬೇಕು. ಜ್ಞಾನ ಪ್ರದರ್ಶನ ಒಬ್ಬೇ ವ್ಯಕ್ತಿ ಇರ್ತಾನೆ ತಿಳ್ಕೊಬೋಣ. ದೇವ್ರ ಪೂಜೆ ಕೊಡ್ಬೇಕಾದ್ರೆ ಹೇಗೆ ಕೊಡ್ತಾನೆ, ಆಫೀಸ್ಗೆ ಹೋಗ್ಬೇಕಾದ್ರೆ ಹೇಗಿರ್ತಾನೆ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹೇಗೆ ಬಿಡ್ತಾನೆ, ಮಿಲ್ಟ್ರಿಗೆ ಹೋಗ್ಬೇಕಾದ್ರೆ ಬಿಡಿ ಹುಟ್ಕೊಂಡು ಮಗ್ನ ಹುಟ್ಕೊಂಡೋಗ್ಲಿಕ್ಕೆ ಸಾಧ್ಯ ಉಂಟಾ? ವ್ಯಕ್ತಿ ಚೇಂಜ್ ಆಗಿಲ್ಲ, ಆಕೃತಿ ಮಾತ್ರ ಇದು ಚೇಂಜ್ ಆಗಿದೆ. ಅದು ವ್ಯಕ್ತಿ ಅವರೇ, ವೇಷ ಹೇಗೆ ಬದಲಾಗಿದೆ ಹಾಗೆ ದೇವರಲ್ಲಿ ಅದು ವ್ಯತ್ಯಾಸನೂ ಇಲ್ಲ. ಆದರೆ ವಿಶೇಷ ಇದೆ, ಅದನ್ನು ಮರಿಬಾರ್ದು. ಹೇಗೆ ಅನಂತ ರೂಪಗಳು ಒಂದೇ ರೂಪದಲ್ಲಿರೋದ್ರಿಂದ ದೇವರ ವಿಷಯ ಎಲ್ಲರಿಗಿಂತ ಡಿಫರೆಂಟ್. ಭಗವಾನ್ ಸಮಗ್ರ ಜ್ಞಾನೈಶ್ವರ್ಯ ವೈರಾಗ್ಯಾದಿ ಗುಣ ಸಂಪನ್ನೋ ನಾರಾಯಣ ವ್ಯಾಸರೂಪೇಣ ಅವತಾರ ಇತ್ಯರ್ಥ. ಇಲ್ಲಿ ನಾರಾಯಣ ಅಂತ ಪದ ಇಲ್ಲಿದೆ ನೋಡಿ. ಭಗವಾನ್ ವ್ಯಾಸೋ ಅವತಾರ ಸಂಪನ್ನೋ ನಾರಾಯಣ ವ್ಯಾಸರೂಪೇಣ ಅವತಾರ ಇತ್ಯರ್ಥ. ಭಗವಾನ್ ಅಂದ್ರೆ ಯಾರು ಅಂದ್ರೆ ನಾರಾಯಣ. ಅದ್ ಹೇಗೆ ಹೇಳ್ತೀರಿ ಅಂದ್ರೆ ಭಗವಾನ್ ಶಬ್ದನೇ ಹೇಳುತ್ತೆ ಅಂತ ಹೇಳ್ತಾರೆ. ಅದನ್ನ ನಾಳೆ ಕಂಟಿನ್ಯೂ ಮಾಡೋಣ. ಎಲ್ಲದರಲ್ಲೂ ಇಂಟರೆಸ್ಟ್ ಅದೇ ಕೊಡೋದು ಆಚಾರ್ಯ. ಅಲ್ಲಿ ಏನ್ ಬೇಕೋ ಸ್ವಲ್ಪ ಚೇಂಜ್ ಮಾಡ್ತಾರೆ, ವರ್ಡಿಂಗ್ಸ್ ಸ್ವಲ್ಪ ಬದಲಾಯಿಸ್ತಾರೆ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಂಸೂರ್.